நாராயணம் தத்வா சர்வதோஷ விவர்ஜிதம் பரிபூர்ணம் குருமுச்சான் கீதார்த்தம் வக்ஷாமி தேசத. குதோயம் பகவதோ பாவஹா அதாயத் மகத பரந்து பிரம்மைவா ததாஹி பகவதா சயுக்தகமபிஹிதம் பிரமேதிப்பிக்காக ஆகமாந்தர சித்தத்வாச்ச அயம் பவதி பகவத் அபிப்பிராய இத்தியாக சாமவேத 686. சரி சரி சரி. மம உபாசனேன ஆத்மபாவம் கைவல்யம் பரமாத்மனே பதமுத்திஷ்ய அஸ்ய வாக்கியஸ்ய கதம் பிரகிருதோபயோக இத்ததவுக்தம் ஸ்ரீவச்சனமிதி. ಅಲ್ಲೇನಿದೆ, ಮಮಾತ್ಮಭಾವಂ ಇಚ್ಛಂತಹ ಅಂತ ವಾಕ್ಯ ಇದೆ. ಮಮ ಅಂತ ಯಾರು ಹೇಳಿದ್ದು? ಶ್ರೀವಚನ ಮಹಾಲಕ್ಷ್ಮಿ ಹೇಳಿರೋರಾದ್ರಿಂದ ಮಮ ಆತ್ಮಭಾವಂ ಅಂದರೆ ಕೈವಲ್ಯಂ, ನನ್ನ ಉಪಾಸನೆಯಿಂದ ಕೈವಲ್ಯವನ್ನು ಯಾರು ಅಪೇಕ್ಷೆ ಪಡ್ತಾರೆ ಅವ್ರು ಹೀಗಿರಬೇಕು ಅಂತ ಮಹಾಲಕ್ಷ್ಮಿ ಹೇಳಿರತಕ್ಕಂಥ ಮಾತು ಮಹಾಭಾರತ ಮೋಕ್ಷ ಧರ್ಮ ಪರ್ವದಲ್ಲಿ ಶ್ರೀವಚನವಿದೆ. ನಿತ್ಯೇ ನಿಯತೇ ಧರ್ಮ ನಿತ್ಯೇ, ಧರ್ಮ ನಿತ್ಯೇ ಅಂದರೆ ಧರ್ಮಕ್ಕೆ ನಿಯತ, ನಿಯತವಾಗಿರ್ತಕ್ಕಂಥವು. ಯಾವಾಗಲೂ ಒಮ್ಮೆ ಧರ್ಮಾಚರಣೆ ಮಾಡಿದರೆ ಅಥವಾ ಆಪತ್ತು ಬಂತು ಧರ್ಮಾಚರಣೆ ಮಾಡಿದರೆ ಅದಲ್ಲ. ನಿತ್ಯೇ ನಿಯತೆ ಬ್ರಹ್ಮಣ್ಣೇ ಬ್ರಹ್ಮಣಿ ಸಾಧೌ, ಬ್ರಹ್ಮಣಿ ಸಾಧೌ ಅಂದರೆ ಸಜ್ಜನರಲ್ಲಿ ಬಹಳಷ್ಟು ವಿನೀತನಾಗಿರಬೇಕು, ಅವರ ಅನುಗ್ರಹ ಸಂಪಾದನೆ ಮಾಡಲು ಪ್ರಯತ್ನ ಪಡ್ತಾ ಇರಬೇಕು. ನಿವಸಾಮಿ ಪ್ರಸನ್ನ ಭವಾಮಿ, ನಿವಸ ನೆಲೆಸ್ತೇನೆ ಅಂತ ಹೇಳಿದರೆ ನಾನು ಅನುಗ್ರಹಿಸ್ತೇನೆ ಅಂತ ಅರ್ಥ, ಪ್ರಸನ್ನನಾಗಿ ನೆಲೆಸ್ತೇನೆ. ಇತ್ತೀಚೆ ಶ್ರೀವಚನಂ ಇತಿ ಸಂಬಂಧ, ಒಟ್ಟಾಗಿ ಇದಿಷ್ಟು ಶ್ರೀವಚನ. ಪೂರ್ವಂ ಶಂಕಾಹೇತುತ್ವೇನ ಶ್ರಿಯಂ ವಾಸಾನ ಇತ್ಯಾದೀನಿ ವಾಕ್ಯಾನಿ ಉದಾಹೃತಾನಿ. ಹಿಂದೆ ಶಂಕಾಹೇತುತ್ವೇನ ಶ್ರಿಯಂ ವಸಾನ, ಶಂಕಾ ಬದ್ದಿತ್ತು ಮಹಾಲಕ್ಷ್ಮಿಗೆ ಮೋಕ್ಷ ಕೊಡೋ ಸಿಕ್ಕದಕ್ಕೆ. ಅನೇಕ ತೇಷು ಇದಮೇಕಂ ನ ಅವ್ಯಕ್ತ ವಿಷಯಮಿತಿ ವಸ್ತುಸ್ಥಿತಿ ಮಾಹ ಮಹತ ಇತಿ ಅನಾದ್ಯನಂತಂ ಮಹತಃ ಪರಂ ಇತಿ ವಾಕ್ಯ ಪ್ರತಿಪಾದ್ಯಮಿತಿ ವಚನಂ ಇತಿ ವಚನ ಅನಾದ್ಯನಂತಂ ಮಹತಪ್ಪರಂತು ಬ್ರಹ್ಮ ಇವಾ. ಹಿಂದೆ ಮಹತಪ್ಪರಂ ಅಂತ ಹೇಳಿದಾಗ ಅವ್ಯಕ್ತ ಅಂತ ಅರ್ಥ ಹೇಳಿದ್ರು, ಈಗ ಮಹತಪ್ಪರಂ ಅಂದರೆ ಪರಮಾತ್ಮನೇ ಆಗಿದ್ದಾನೆ. ತಥಾ ಹಿ ಭಗವತಾ ಸಯುಕ್ತಿಕಮಭಿಹಿತಂ ವಕ್ತಿ ವದತೀತಿ ಚೇನ್ನ ಪ್ರಾಜ್ಞೋ ಹೀ. ಅದಕ್ಕೆ ಬ್ರಹ್ಮಸೂತ್ರಗಳಲ್ಲಿ ವೇದವ್ಯಾಸರು ತೀರ್ಮಾನ ಮಾಡಿ ಹೇಳಿದ್ದಾರೆ. ಅಲ್ಲಿ ಬಂದಿರತಕ್ಕಂಥದ್ದು ಮಹತಪ್ಪರಂ ಅಂದರೆ ನಾರಾಯಣನೇ ಆಗಿದ್ದಾನೆ. ಅತ್ರ ಅಭ್ಯುಚ್ಚಯ ಯುಕ್ತಿಂಚಾಹ ತಮಿತಿ. ಅಭ್ಯುಚ್ಚಯ ಯುಕ್ತಿ ಅಂದ್ರೇನು? ಅದು ಪೋಷಕವಾದ ಯುಕ್ತಿ ಅಂತ ಅರ್ಥ. ನಾನು ಉಕ್ತ ಪರಾಮರ್ಶೋಪತ್ತೇ ಇತಿ ಪೂರ್ವಪಕ್ಷೇಪಿ ಯುಕ್ತಿರುಕ್ತ ಇತ್ಯತಃ ಸ ಅನ್ಯಥಾ ಸಿದ್ಧ ಇತ್ಯಾಹ ಮಹತ ಇತಿ. ಉಕ್ತ ಪರಾಮರ್ಶೋಪತ್ತೇ ಅಂತ ಪೂರ್ವಪಕ್ಷ ಮಾಡಿದಾಗ ಬೇರೆ ರೀತಿ ಉತ್ತರ ಹೇಳುತ್ತಲ್ಲ ಅಂತ ಕೇಳಿದರೆ ಅದು ಅನ್ಯಥಾ ಸಿದ್ಧ ಅಂದ್ರೆ ಅರ್ಥ ಏನು? ಮಹತಪರಂ ಅವ್ಯಕ್ತಂ ಹೌದು, ಮಹತಪರಂ ಅವ್ಯಕ್ತ ಹೌದು, ಅವ್ಯಕ್ತಕ್ಕಿಂತ ಪರಮಾತ್ಮ ದೊಡ್ಡವನು ಹೌದು. ಮಹತಪರಂ ಅಂದರೆ ಎರಡೂ ಆಗಬಹುದು. ಮಹತಪರಂ ಅಂತ ಹೇಳಿದರೆ ಅವ್ಯಕ್ತನೂ ಆಗ್ಬೋದು ಪರಮಾತ್ಮನೂ ಆಗ್ಬೋದು. ಅಲ್ಲಿ ಅವ್ಯಕ್ತ ಅಂತ ಅರ್ಥ ಹೇಳಿ ಲಕ್ಷ್ಮಿಗೂ ಮಹಾಮೋಕ್ಷ ಕೊಡ್ತಕ್ಕಂಥ ಶಕ್ತಿ ಇದೆ ಬಂದು ತಿಳಿಸಿದ್ರು. ಇಲ್ಲಿ ಮಹಾಲಕ್ಷ್ಮಿನೇ ನಾರಾಯಣ ಅನುಗ್ರಹಕ್ಕೆ ಪಾತ್ರಳಾಗಬೇಕು ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ವಾಕ್ಯ ಕೊಡ್ತಿರೋದ್ರಿಂದ ಎರಡೂ ಸರಿನೇ. ಇದ್ರ ಮೇಲೆ ಇದೆ ಅಂತ ಹೇಳಿದರೆ ಒಂದು ಹೇಳಿದ ಲಕ್ಷಾಧೀಶ ಶ್ರೀಮಂತ ಅಂದರೆ 10 ಲಕ್ಷಾಧೀಶ ಶ್ರೀಮಂತ, ಹೆಚ್ಚು ಶ್ರೀಮಂತ. ಮಹತಪರಂ ಅವ್ಯಕ್ತವಾದ ಮೇಲೆ ಮಹತಪರಂ ನಾರಾಯಣ ಹೌದು ಮತ್ತು ಕೈಮುತ್ಯ ಸಿದ್ಧ, ಯಾಕೆ ಅವ್ಯಕ್ತಕ್ಕಿಂತ ಅವನು ಪರನಾಗಿರೋದ್ರಿಂದ. ಅವ್ಯಕ್ತಾತ್ ಪುರುಷ ಪರ ಇತ್ಯುಕ್ತ ಸ್ವಯಂ ಪರಾಮರ್ಶೆ ಇತಿ ಭಾವ. ಇಲ್ಲಿ ಬಂದಿರತಕ್ಕಂಥದ್ದೇನು? ಮಹತಃಪರಂ ಅವ್ಯಕ್ತಂ ಅವ್ಯಕ್ತಾತ್ ಪುರುಷ ಪರ ಅಂತಕ್ಕಂಥ ವಿಚಾರವನ್ನು ಮನಸ್ಸಲ್ಲಿಟ್ಟುಕೊಂಡು ಬ್ರಹ್ಮಸೂತ್ರಗಳಲ್ಲಿ ಆ ಮಾತು ಹೇಳಿದ್ದಾರೆ. ಶ್ರುತ್ಯಂತರೇಣ ಏವಂ ವ್ಯಾಖ್ಯಾನಾಚ್ಯ ಏತದ್ವಾಕ್ಯಂ ತತ್ಪರಮಿತ್ಯಾಹ ತಥಾ ಚ ಇತಿ. ಜೊತೆಗೆ ಇನ್ನೊಂದು ವಾಕ್ಯ ಇದೆ ತಥಾ ಚ ಅಂತ ಹೇಳ್ತಾ ವಹತಿ ತಥಾ ಹಿ ಭಗವತಾ ಸಯುಕ್ತ ವಸತಿ ಚೇನ್ನ ಪ್ರಾಜ್ಞೋ ಹಿ ಪ್ರಯಾಣಾಮೇವ ಚ ಉಪನ್ಯಾಸ ಪ್ರಶ್ನೆಶ್ಚ ತಥಾ ಚ ಅದು ತಥಾ ಚ ಅಗ್ನಿವೇಶ್ಯ ಶಾಖಾಯಾಮ್ ಅನಾದ್ಯನಂತಂ ಮಹತಃ ಪರಂ ಧ್ರುವಂ. ಅನಾದಿಯಾದ ಅನಂತವಾದ ಮಹತ್ತತ್ವಕ್ಕಿಂತ ಶ್ರೇಷ್ಠವಾದ ಧ್ರುವಂ ನಿಶ್ಚಲವಾದ ಅಂತ ಹೇಳ್ತಾ ಎಲ್ಲ ದೇವರಿಗೆ ವಿಶೇಷಣೆಗಳು. ಪರೋಹಿ ದೇವೋ ಪುರುಹೂತೋ ಮಹತಃ ಮಹತ್ತಃ ಇತಿ. ಮಹತ್ತಃ ಮಹತ್ತತ್ವಕ್ಕಿಂತ ಮೇಲಿರತಕ್ಕಂಥದ್ದು ಯಾರು ಅಂದರು? ಪರೋಹಿ ದೇವ ಹರಿರೇವ ಪರಃ, ಆ ದೇವನಿಗೆ ಅನ್ವಯ ಅಂತ ಇನ್ನೊಂದು ಕಡೆ ಹೇಳಿದ್ದ. ಇಲ್ಲಿ ಪುರುಹೂತ ಅಂದರೆ ಇಂದ್ರ ಅಂತಲ್ಲ ಮರ್ತೆ, ಇಂದ್ರದೇವರಿಗೆ ಪುರುಹೂತ ಅಂತ ಹೆಸರಿದೆ. ಇಲ್ಲಿ ಪುರುಹೂತ ಅಂದ್ರೇನು? ಪುರುಹಿ ಹೂತಃ ಪುರುಹೂತಃ ಪುರುಹಿ ಮಹಾಲಕ್ಷ್ಮಿ ಮೊದಲಾದವರಿಂದನೂ ಸಹ ಆರಾಧನೆ ಮಾಡಲ್ಪಡತಕ್ಕಂಥವನು ಅಂತ ಅರ್ಥ. ದೊಡ್ಡವರು ಅಂದರೆ ಶಬ್ದ ಹೇಗಿರುತ್ತೆ, ಅದು ರಿಲೇಟಿವ್. ದೊಡ್ಡವರು, ಭಾರಿ ದೊಡ್ಡವರು ಅಂತ ಹೇಳಬೇಕಾದ್ರೆ ಯಾವ ವಿಷಯದಲ್ಲಿ ಮಾತಾಡ್ತಾರೋ ಅದರಲ್ಲಿ ದೊಡ್ಡವರು ಅಂತ ಅರ್ಥ. ಇಲ್ಲಿ ಮೋಕ್ಷ ಕೊಡ್ತಾ ದೊಡ್ಡ ವ್ಯಕ್ತಿ ಬಗ್ಗೆ ಮಾತಾಡ್ತಿರೋದ್ರಿಂದ ಪುರುಹೂತ ಆದರೆ ಇಂದ್ರ ಆಗ ಸಂಭವನೇ ಇಲ್ಲ. ಯಾರಿಲ್ಲಿ? ನಾರಾಯಣನೇ ಪುರುಹೂತ. ಬ್ರಹ್ಮರುದ್ರ ಪುರುಹದು ಭಾರಿ ದೊಡ್ಡವರು ಅಂತ. ಪುರು ಪೂರ್ಣರು, ಗುಣಗಳಿಂದ ತುಂಬಿದವರು. ಮಹಾಲಕ್ಷ್ಮಿ, ಬ್ರಹ್ಮವಾಯುಗಳು ಮೊದಲಾದವರೆಲ್ಲ ಈತರನ್ನು ಕುರಿತು ಹೋಮಾದಿಗಳನ್ನು ಮಾಡೋದ್ರಿಂದ ಈತ ಪುರುಹೂತ. ಇಂದ್ರದೇವರು ಪುರುಹೂತರಾಗಬೇಕಾದ್ರೆ ಅವರು ಕೆಳಗಿನವರಿಂದ ಆರಾಧಿತ ಅಷ್ಟೇ. ರಿಲೇಟಿವ್ಲಿ ಪುರುಹೂತ, ಅಬ್ಸಲ್ಯೂಟ್ಲಿ ಪುರುಹೂತ ಅಂದರೆ ನಾರಾಯಣ. ಸರ್ವಯಜ್ಞ ಭೋಕ್ತಾರ ಹೇಳ್ಬಿಟ್ಟಿದ್ದಾರೆ. ಯಜ್ಞ ಹುಕ್ ಯಜ್ಞ ಸಾಧನ ಅದೆಲ್ಲ ತಿಳ್ಕೊಂಡ್ರೆ ಸಂಶಯ ಇಲ್ಲ. ನಚ ಅವ್ಯಕ್ತ ರೂಪಂ ಭಗವತಾ ನಿಷಿದ್ಧಂ ಭರ ಭಾರತಾದೌ ಸಾಧಿ ತತ್ವಾತ್. ಅವ್ಯಕ್ತ ಅಂದರೆ ಇಷ್ಟೊತ್ತು ಕೂಡ ನೀವು ಏನು ಹೇಳಿದಿರಿ, ಪ್ರಕೃತಿ ಮಹಾಲಕ್ಷ್ಮಿ ಅಂತ ಹೇಳಿದರು. ಪರಮಾತ್ಮನಿಗೆ ಅವ್ಯಕ್ತ ರೂಪ ಅಂತ ಉಂಟು ಅಂದರೆ ಉಂಟೇ ಉಂಟು. ಅವ್ಯಕ್ತತ್ವಕ್ಕೆ ಅಭಿಮಾನಿ ದೇವತೆಯಾದ ಇವರಿಗೆ ಒಂದು ಏನಿದೆ ಅವ್ಯಕ್ತ ರೂಪ ಇರಬೇಕಾದ್ರೆ ಅವ್ಯಕ್ತ ತತ್ವಕ್ಕೆ ನಿಯಾಮಕನಾದ ಈತನಿಗೆ ಇರೋದೇನು ಆಶ್ಚರ್ಯ. ಆದ್ದರಿಂದ ನಚ ಅವ್ಯಕ್ತ ರೂಪಂ ಭಗವತಾ ನಿಷಿದ್ಧಂ, ಅವ್ಯಕ್ತ ರೂಪವನ್ನು ಪರಮಾತ್ಮನಿಗೆ ಇಲ್ಲೂ ನಿಷೇಧ ಮಾಡಿಲ್ಲ. ಭಾರತಾದವು ಸಾಧ್ಯ ತತ್ವ, ಮಹಾಭಾರತಾದಿಗಳಲ್ಲಿ ಅದನ್ನು ಸಾಧನೆ ಮಾಡಿ ತೋರಿಸಿದ್ದಾರೆ. ಓಂ ಶರೀರ ರೂಪಕ ವಿನ್ಯಸ್ತ ಗೃಹೀತೇ ಹೇ ಓಂ ಬ್ರಹ್ಮಸೂತ್ರದಲ್ಲೂ ಹೇಳಿದ್ದಾರೆ. ಮಹಾಭಾರತದಲ್ಲಿ ತ್ರೈಗುಣ್ಯ ವರ್ಜಿತ ಮಜಮ್ಮೇಲೆ ಹೇಳಿದ್ದಾರೆ. ಇತ್ಯಾದೌತು ಸಾಂಖ್ಯ ಪ್ರಸಿದ್ಧಂ ನಿಷಿದ್ಧ್ಯ ವೈದಿಕಂ ಅವ್ಯಕ್ತಮೇವ ಉಕ್ತಂ. ಅವ್ಯಕ್ತಗಳು ಎರಡಿದೆ. ಸಾಂಖ್ಯ ಹೇಳತಕ್ಕಂಥ ಅವ್ಯಕ್ತ ಬೇರೆ, ಬರೀ ಜಡ ಪ್ರಕೃತಿ ಅಷ್ಟೇ ಅವರು ಮಹಾಲಕ್ಷ್ಮಿನ ಹೇಳೋದಿಲ್ಲ. ಆದರೆ ನಾವು ಹೇಳ್ತಕ್ಕಂಥ ಯಾವುದದೋ ಅವ್ಯಕ್ತ ಆದರೆ ಮಹಾಲಕ್ಷ್ಮಿನೂ ಹೌದು, ಜಡ ಪ್ರಕೃತಿನೂ ಹೌದು, ನಾರಾಯಣನೂ ಹೌದು. ಅವ್ರಿಗೆ ಅದೆಲ್ಲ ಗೊತ್ತಿಲ್ಲ, ಒಂದೇ ಒಂದು ಜಡ ಪ್ರಕೃತಿ ಮಾತ್ರ ಗೊತ್ತಿರೋದು. ಅದಕ್ಕೆ ಅದನ್ನು ನಾನು ತಗೊಳ್ತಾ ಇಲ್ಲ ಅಂತ ಹೇಳಿದರು. ಇತ್ಯಾದೌತು ಸಾಂಖ್ಯ ಪ್ರಸಿದ್ಧಂ ನಿಷಿದ್ಧ ವೈದಿಕಂ ಅವ್ಯಕ್ತಮೇವ ಉಕ್ತ. ವೈದಿಕಂ ಅವ್ಯಕ್ತ ಅಂದರೆ ವೈದಿಕ ಸಾಂಖ್ಯದಲ್ಲಿ ಬಂದಿರತಕ್ಕಂಥ ಅವ್ಯಕ್ತ ಅಂದರೆ ಮೂರು, ಲಕ್ಷ್ಮೀ ನಾರಾಯಣ ಮತ್ತು ಇನ್ಯಾರಿದ್ದಾರೆ, ಜಡ ಪ್ರಕೃತಿ ಮೂರು ಇದೆ. ಇವರಲ್ಲಿ ಜಡ ಪ್ರಕೃತಿ ಮಾತ್ರ ಇಟ್ಕೊಂಡಿದ್ದಾರೆ. ತಥಾಚ ಸೌಕರಾಯಣ ಶ್ರುತಿ, ಸೌಕರಾಯಣ ಶ್ರುತಿ ಹೇಳ್ತಾ ಇದೆ ಮಹಾಲಕ್ಷ್ಮಿನೂ ಅವ್ಯಕ್ತಳು, ನಾರಾಯಣನೂ ಅವ್ಯಕ್ತ ಅಂತೇಳಿ. ಶರೀರ ರೂಪಿಕ ಶರೀರಸ್ಯ ವಿಷ್ಣು ಯತಃ ಪ್ರಿಯಾಸ ಜಗತಃ ಪ್ರಸೂತಿ. ಪರಮಾತ್ಮನಿಗೆ ಮಹಾಲಕ್ಷ್ಮಿ ಎಷ್ಟು ಪ್ರಿಯಳು ಅಂದರೆ ನಮಗೆ ನಮ್ಮ ದೇಹ ಹೇಗೋ ಮಹಾಲಕ್ಷ್ಮಿ ಪರಮಾತ್ಮನಿಗೆ ಹಾಗೆ ಅಂತ ಹೇಳ್ತಾ ಅಷ್ಟು ಪ್ರಿಯಳು ಅಂತ ಅರ್ಥ. ಸೂರತಾನಾಂ ಕ್ಷಿಪ್ರಂ ಮಹದೈಶ್ವರ್ಯಂ ದದಾತಿ ದೇವಿ ನ ದೇವ ಇತಿ ವಿಶೇಷ. ಇಲ್ಲೊಂದು ವಿಶೇಷ ಅಂಶ ಇದೆ. ಸೂರತಾನಾಂ ಕ್ಷಿಪ್ರಂ ಮಹದೈಶ್ವರ್ಯಂ ದದಾತಿ ದೇವಿ ನ ದೇವ ಇತಿ ವಿಶೇಷ. ಬೇರೆ ಏನಾದರೂ ಲೌಕಿಕ ಪುರುಷಾರ್ಥ ಕೊಡಬೇಕಾದ್ರೆ ಮಹಾಲಕ್ಷ್ಮಿ ಬಹುಬೇಗ ವ್ರತಾದಿಗಳನ್ನು ಮಾಡಿಬಿಟ್ರೆ ಅನುಗ್ರಹ ಮಾಡಿಬಿಡ್ತಾರೆ. ಅದಕ್ಕೆ ವರವಾಲಕ್ಷ್ಮಿ ಇತ್ಯಾದಿ ಬಂದಿದ್ದು ಅದಕ್ಕೆ. ಆದರೆ ನಾರಾಯಣ ಹಾಗೆಲ್ಲ ಮಾಡೋದು ನಿಧಾನವಾಗಿ ಕೊಡ್ತಾನೆ. ಆದರೆ ಮೋಕ್ಷ ಆದ್ಕೊಳ್ಳಿ ಇವರ್ಯಾರು ಕೊಡೋದಿಲ್ಲ ಅಂದರೆ ಅರ್ಥ ಮಾಡಿಕೊಂಡ್ರೆ ಉಲ್ಟಾ ಪಡ್ತಾ ಇದೆ. ಸೂರತಾನಾಂ ಕ್ಷಿಪ್ರಂ ಮಹದೈಶ್ವರ್ಯಂ ದದಾತಿ ದೇವಿ ನ ದೇವ ಇತಿ ವಿಶೇಷ. ಪರಮಾತ್ಮ ಭಕ್ತರಿಗೆ ಸಾಮಾನ್ಯ ಏನು ಕೊಡೋದಿಲ್ಲ, ಮಹದೈಶ್ವರ್ಯ ಎಲ್ಲ ಕೊಡೋದಿಲ್ಲ. ಯಾಕೆ ಅವ್ರು ದಾರಿ ತಪ್ಪುತ್ತಾರೆ ಮತ್ತು ಉಳಿದವ್ರು ದಾರಿ ತಪ್ಪಿಸ್ತಾರೆ ಅಂತೇಳಿ ಜಾಸ್ತಿ ಕೊಡೋದಿಲ್ಲ. ಅಯೋಗ್ಯರಿಗೆ ಕೊಟ್ಟ ಯೋಗ್ಯರಿಗೆ ಕೊಡೋದಿಲ್ಲ ಪರಮ. ಇವರೇನು ಮಾಡ್ತಾರೆ, ಲೆಕ್ಕಾಚಾರ ಕೊಟ್ಬಿಡ್ತಾರೆ ಅಷ್ಟೇ. ಎಷ್ಟು ಮಾಡಿದ್ದಕ್ಕೆ ಎಷ್ಟು ನಾಳೆ ಬಾರಿ ಏನಾರು ಮಾಡ್ಕೋ. ಪರಮಾತ್ಮಗೆ ಏನು ಕೊಡ್ತಾನೆ ಅದನ್ನ ಏನು ಮಾಡ್ತಾನೆ, ಅದನ್ನು ಉಳಿಸ್ತಾನೆ. ಕಂಡವರಿಗೆ ಕೊಡ್ತಾರೆ, ದಾನ ಕೊಟ್ಟರೆ ಮುಗಿತು, ದಾನ ಕೊಡೋರು ಕೊಟ್ಬಿಟ್ಟ ಹೋಗ್ತಾ ಪಿಕ್ಪಾಕೆಟ್ ಆಯ್ತು ಅವರಿಗೆ ತಲೆ ಕೆಲಸ ಹೋಗೋದಿಲ್ಲ. ಯಾತಕ್ಕೆ ನಾನು ಕೊಟ್ಟಾಯ್ತಾರೆ, ನನಗೆ ಕೆಲಸ ಮುಗಿತು ಅಂದ್ಬಿಡ್ತು. ಬ್ಯಾಂಕಿಗೆ ಹೋಗಿ ಬಂದ, ದುಡ್ಡು ಇಟ್ಟ ಬಂದ, ಯಾರೋ ದರೋಡೆ ಮಾಡಿ ಹೋದರು. ನಮಗೆ ಯೋಚನೆ ಇಲ್ಲ, ಯಾಕೆಂದ್ರೆ ಏನದು ನಮ್ಮದೇ ಆದ ಸೀದೆ ಬಂತು, ನಮ್ಮದು ಆಗೋಯ್ತು. ಈಗ ಕಳ್ಕೊಂಡಿದ್ದು ನಾವಲ್ಲ, ಯಾರೀಗ ಬ್ಯಾಂಕ್ ಅದು. ಆದರೆ ಮಕ್ಕಳಿಗೆ ಕೊಟ್ಟಾಗ ಕೊಟ್ಟು ಮತ್ತೆ ಹುಷಾರು ಅಂತ ಹೇಳ್ತಾರೆ. ಮತ್ತೆ ಅದಕ್ಕೆ ಅವನು ಇಟ್ಕೋಬೇಕು, ಕೊಡಬೇಕು, ಅವ್ನು ಇಟ್ಕೊಂಡೋಗ್ಬೇಕು ಮತ್ತೆ ಅದನ್ನು. ಅದಕ್ಕೆ ದೇವರು ಏನು ಮಾಡ್ತಾನೆ ಅಂದರೆ ಕೊಡ್ತಾನೆ, ಅದು ಉಳಿಸ್ತಾನೆ. ಉಳಿದವ್ರು ಕೊಟ್ಟು ಕಳಿಸ್ತಾರೆ, ನೀವು ಲೆಕ್ಕಾಚಾರ ರೀ, ಮಾಡಿದ್ದೀರಿ ಕೊಟ್ಟಾಯ್ತು, ನಾನು ತಂಟೆ ಇಲ್ಲ ಮೋದೋಯ್ತು ಅಷ್ಟೇ. ಆದ್ದರಿಂದ ಅನ್ನ ಸರ್ವೋತ್ತಮತ್ವ ನಿಷ್ಠ ಆರಾಧನೆ ಮಾಡಿದರೆ ಮಾತ್ರ ದೇವತೆಗಳು ಎಂಥದ್ದು ಕೊಡ್ತಾರೆ, ಉಳಿಯೋದನ್ನು ಕೊಡ್ತಾರೆ. ಉಳಿಯೋದನ್ನು ಕೊಡೋದಿಲ್ಲ ಅವರು, ಎಷ್ಟೋ ಅಷ್ಟೇ. ಹಿತೈಷಿಗಳು ಬೇರೆ, ಲೆಕ್ಕಾಚಾರ ಬೇರೆ. ಕಂಡಕ್ಟರ್ ಟಿಕೆಟ್ ದುಡ್ಕೊಂಡ್ರೆ ಟಿಕೆಟ್ ಕೊಡ್ತಾರೆ ಅಷ್ಟೇ, ಗೊತ್ತಾಯ್ತಾ? ಅದು ಆ ತೈವ್ ಬಂದರೆ ಕರ್ಕೊಂಡು ಬಿಟ್ಟು ಹೋಗ್ತಾರೆ. ಬೇಕಾದವರಾದ್ರೆ ಸ್ವಲ್ಪ ಹೊತ್ತು ಕಾಯ್ತಾರೆ, ಬೇಕಾದವ್ರು ಬರಲಿಲ್ಲ ಅಂದರೆ ಸ್ವಲ್ಪ ಹೊತ್ತು ಕಾಯ್ದೆಲ್ಲ ಮಾಡ್ತಾರೆ. ಅದು ಉಳಿದವ್ರು ಬೈತಾರೆ, ಬೇರೆ ಬೇರೆ ಕಾರಣ ಹೇಳ್ತೇನೆ ಏನೋ ಒಂದು ಮಾಡ್ತಾರೆ. ಅದಿಲ್ಲದೆ ಹೋದಾಗ ಬರೀ ಲೆಕ್ಕಾಚಾರ ತಾಯಿ ಬಾಚೆ ಹೋಗ್ತೀನಿ ಅಂದ್ಬಿಡ್ತಾರೆ. ಅಂದರೆ ಅಭಿಮಾನ ಇದ್ದು ಮಾತಾಡಬೇಕಾದ್ರೂ ಇಲ್ಲದೆ ಹೋದ ಮಾತ್ರ ತುಂಬ ವ್ಯತ್ಯಾಸ ಇದೆ. ಪರಮಾತ್ಮ ಭಕ್ತಾಭಿಮಾನಿ, ಭಕ್ತ ವತ್ಸಲನಾದ್ದರಿಂದ ಮಹದೇಶ್ವರ್ಯಾದಿಗಳನ್ನು ಬೇಗ ಕೊಡೋದಿಲ್ಲ. ನಾವೇನು ಮಾಡ್ತೇವೆ, ಇದು ಕೊಡೋ ಲಕ್ಷಣ ಇಲ್ಲ ಅಂದ್ರೆ ಬೇರೆ ಕಡೆ ಹೋಗ್ಬಿಡ್ತಾರೆ ತಕ್ಷಣ. ಹಾಗೆ ಮಾಡಬಾರ್ದು, ಸರಿಯಾಯ್ತಾ? ಭಿಕ್ಷುಕರು ಮೇಲೆ ಇರೋದನ್ನ ಹಾಕಿ ಕಳಿಸಿಬಿಡ್ತಾರೆ. ಮಕ್ಕಳಿಗೆ ಎಲ್ಲ ಅಡಿಗೆ ಆದ್ಮೇಲೆ ಹಾಕ್ತಾರೆ. ಅದಕ್ಕೆ ಎಲ್ಲ ಸಿಗು, ಒಳ್ಳೆ ಸಿಗು. ಅವರಿಗೆ ಭಿಕ್ಷಕ ಅವ್ರನ್ನ ಗುಡಾಡಿಸ್ತಾರೆ, ಕಳಿಸಿಬಿಡ್ತಾರೆ ಆ ಕಡೆ. ಅವನಿಗೆ ಹಾಕಿ ಇವ್ರಿಗೆ ಅವರೆಲ್ಲ ಲೆಕ್ಕ ಚೆನ್ನಾಗಿದ್ದೀಯ ಅಂತ ಅವನ್ನ ಕೇಳೋದಿಲ್ಲ. ಅದನ್ನು ಹಿಡಿತಿಲ್ಲ, ಏನು ಮಾಡಿದೆ, ನೀನು ಕೊಟ್ಟಿದ್ದೆ, ಏನೇ ಕೇಳೋದಿಲ್ಲ. ಕೊಟ್ಟೆ. ಕೆಲವರಂತೂ ಸಾಗಿಸಿದ್ರೆ ಸಾಕು, ಬೆಳೆಯಿಂದ ಹೊರಗೆ ಅಂತ ಹಾಕಿಬಿಡ್ತಾರೆ. ಕಡೆ ಆದರೆ ಮಕ್ಕಳಿಗೆ ಆಗಲ್ಲ ಹಾಕೋದಿಲ್ಲ. ಅದಕ್ಕೆ ಅದು ತಿಂದು ಒಳ್ಳೆಯದಾಗಬೇಕು, ಅವೆಲ್ಲ ಸೇರಿಕೊಂಡಿದೆ. ಅದಕ್ಕೆ ಪರಮಾತ್ಮ ಮಹದೈಶ್ವರ್ಯವನ್ನು ಮಹಾಲಕ್ಷ್ಮಿ ಮೊದಲಾದವರು ಕೊಟ್ಟಂತೆ ಪರಮಾತ್ಮ ಕೊಡೋದಿಲ್ಲ. ಸುವರ್ಣ ವರ್ಣಾಂ ಪದ್ಮಕಾರಾಂಚ ದೇವೀಂ ಸರ್ವೇಶ್ವರೀಂ ವ್ಯಾಪ್ತ ಜಡಾಂಚ ಬುದ್ಧ್ವಾ ಸೈವೇತಿ ವೈ ಸುವ್ರತಾನಾಂತು ಮಾಸಾತ್ ಮಹಾವಿಭೂತಿಂ ಶ್ರೀಸ್ತು ದದ್ಯಾನ್ನ ದೇವ ಇತಿ ಋಗ್ವೇದ ಅಖಿಲೇಶು. ಇದು ಒಳ್ಳೆ ಆಧಾರ ಕೊಡ್ತಾರೆ. ಅದು ಅಲೌಕಿಕ ಫಲ. ಹೌದು 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 ಹೌದು, ಲೌಕಿಕ ಫಲಗಳು. ಸುವರ್ಣ ವರ್ಣಾಂ ಪದ್ಮಕರಾಂ ಚ ದೇವೀಂ ಸರ್ವೇಶ್ವರೀಂ ವ್ಯಾಪ್ತ ಜನಾಂಚ ಬುದ್ಧ್ವಾ ಸೈವೇತಿ ವೈ ಸುವ್ರತಾನಾಂ ದುಮಾಸಾತ್ ಮಹಾವಿಭೂತಿಂ ಶ್ರೀಹಿ ಅಸ್ತು ದದ್ಯಾನ್ನ ದೇವ. ಸುವರ್ಣವರ್ಣ ಮಹಾಲಕ್ಷ್ಮಿ ಹೇಗಿದ್ದಾರೆ, ಸುವರ್ಣವರ್ಣ ಭರ್ವರ್ಣವರ್ಣಾಂ ಹರಿಣಿ ಬಂದೇ ಬರುತ್ತೆ. ಪದ್ಮಕರಾಂ ಕೈಯಲ್ಲಿ ಪದ್ಮ ಹಿಡ್ಕೊಂಡಿದ್ದಾರೆ, ಅದಕ್ಕೆ ಎರಡು ಕೈಯಲ್ಲೂ ಪದ್ಮ ಹಿಡ್ಕೊಂಡಿದ್ದು. ಪದ್ಮಕರಾಂ ಚ ದೇವೀಂ ಸರ್ವೇಶ್ವರೀಂ ದೇವೀಂ, ದೇವಿ ಮಂಗಲ ದೇವತಾ ಮಹಾಲಕ್ಷ್ಮಿ ಸರ್ವೇಶ್ವರೀಂ ವ್ಯಾಪ್ತ ಜಡಾಂಚ ಬುದ್ಧ್ವಾ ವ್ಯಾಪ್ತ ಜಡಾಂ. ವ್ಯಾಪ್ತ ಜಡಾಂ ಅಂದ್ರೇನು, ಜಡ ಪ್ರಕೃತಿಯಲ್ಲಿ ವ್ಯಾಪಿಸಿದ್ದಾರೆ. ಸೈವೇತಿ ವೈ ಸುವ್ರತಾನಾಂತು ಮಾಸಾತ್, ಸರಿಯಾಗಿ ಅನುಸರಣೆ ಮಾಡಿಬಿಟ್ರೆ ತಿಂಗಳೆಲ್ಲ ಐಶ್ವರ್ಯ ಕೊಟ್ಬಿಡ್ತಾರಂತೆ ಉಪಾಸನೆ ಮಾಡಿದರೆ. ವಿಭೂತಿಂ ಶ್ರೀಸ್ತು ದದ್ಯಾನ್ನ ದೇವಃ, ಆದರೆ ದೇವರು ಮಾತ್ರ ಆಗಲ್ಲ, ಕೊಡೋದಿಲ್ಲ, ನಿಧಾನವಾಗಿಯೇ ಕೊಡೋದು. ನನ್ನ ಅವ್ಯಕ್ತಂ ನಾಮ ತತ್ವಮೇವ ನಾಸ್ತಿ ಇತಿ ಸೂತ್ರಕೃತ ಉಕ್ತಂ ಅಂತ ಪೂರ್ವಪಕ್ಷ. ತದಸ್ತು ಅಭಿಮಾನಿನ್ ಅವ್ಯಕ್ತಾಖ್ಯ ದೇವತಾಪಿ ನಾಸ್ತಿ, ಅವ್ಯಕ್ತ ತತ್ವನೇ ಇಲ್ಲ ಅಂತ ಹೇಳಿ ಸೂತ್ರಕಾರರು ಹೇಳ್ತಾರೆ. ಇನ್ನು ಅವ್ಯಕ್ತ ತತ್ವನೇ ಇಲ್ಲದೆ ಹೋದ ಮೇಲೆ ಅಭಿಮಾನಿ ದೇವತೆ ಅವ್ಯಕ್ತ ದೇವಿ ಎಲ್ಲಿರ್ತಾಳೆ ಅಂತ ಪ್ರಶ್ನೆ. ಆಫೀಸೇ ಇಲ್ಲ ಅಂದಮೇಲೆ ಆಫೀಸಲ್ಲಿ ಅಪಾಯಿಂಟೆಡ್ ಯಾರು ಅಂದರೆ ಪ್ರಶ್ನೆನೇ ಬರೋದಿಲ್ಲ ಅಂತ ವಾದ. ಬ್ರಹ್ಮಸೂತ್ರ ಹಾಗೆ ಹೇಳಿದ್ದಾರೆ ವೇದವ್ಯಾಸ ದೇವರು. ಅದಕ್ಕೆ ಹೇಳ್ತಾರೆ, ಎಲ್ಲಿ ಪ್ರಕೃತಿ ನಿರಾಕರಣೆ ಮಾಡಿದ್ದಾರೋ ಅದು ಪ್ರಕೃತಿ ನಿರಾಕರಣೆ ಮಾಡಿಲ್ಲ, ಸಾಂಖ್ಯರು ಹೇಳತಕ್ಕಂಥ ಪ್ರಕೃತಿ ಅಲ್ಲ ಅಂತ ಹೇಳ್ತಾರೆ. ಸಾಂಖ್ಯರು ಹೇಳೋ ಪ್ರಕೃತಿಯನ್ನು ಒಪ್ಪಿಲ್ವೇ ಹೊರತು ವೈದಿಕ ಪ್ರಕೃತಿಯನ್ನು ಒಪ್ಪಿದ್ದಾರೆ. ತತ್ಕಥಂ ತದ್ವಿಷಯತೆಯ ವ್ಯಾಖ್ಯಾನಂ ಇತ್ಯತ ಆಹಾತ್ನ ಚೇತಿ ತರ್ಹಿ ತತ್ಕಥಂ ಸ್ವಹಿ ಸೂತ್ರಿತಂ ಇತ್ಯತಃ ಶರೀರೇ. ಸಾಂಖ್ಯ ಪ್ರಸಿದ್ಧಂ ಪ್ರಧಾನಮಿತಿ ಸ್ವತಂತ್ರಂ ಮುಖ್ಯತಃ ಶಬ್ದವಾಚ್ಯವಿತ್ಯರ್ಥ. ಇದು ಶಬ್ದವಾಚ್ಯವಾದ ಪ್ರಕೃತಿ, ಅದು ಶಬ್ದವನ್ನು ಮೀರಿದ ಪ್ರಕೃತಿ ಮಹಾಲಕ್ಷ್ಮಿ. ವೈದಿಕ ಮಿತಿ ಭಗವದ್ ಅಧೀನಂ ತತ್ ಸಂಬಂಧೇನ ಶಬ್ದವಾಚ್ಯಮಿ, ಶಬ್ದ ವಾಚ್ಯಮಿ ಬರೀ ಶಬ್ದವಾಚ್ಯ ಇದು, ಆದರೆ ಇದು ವೇದೋಕ್ತ ಶಬ್ದಗಳಿಂದ ವಾಚ್ಯವಾದದ್ದು ಮಹಾಲಕ್ಷ್ಮಿ. ಅತ್ರ ಶ್ರುತಿಂಚಾಹ ತಥಾಚ ಇತಿ, ಶ್ರುತಿ ಹೇಳ್ತಾರೆ ಪ್ರಾಕ್, ತಥಾಪಿ ಅಪರೋಕ್ಷೀಕೃತ ಅವ್ಯಕ್ತಾನಾಂ ಇತ್ಯಾದಿನಾ ಏಕಂ ಪ್ರಯೋಜನ ಮುಕ್ತಂ ಅಪರಂಚ ಸಪ್ರಮಾಣಕಮಃ ಸುರತಾನಾಂ ಇತಿ. ಸರಿಯಾಗಿ ಆರಾಧನೆ ಮಾಡೋರಿಗೆ ಮಹಾಲಕ್ಷ್ಮಿ ದೇವಿ ತನ್ನ ದರ್ಶನ ಕೊಟ್ಟು ಮುಂದೆ ಮೋಕ್ಷದ ದಾರಿ ತೋರಿಸಿ ಅನುಗ್ರಹ ಮಾಡ್ತಾರೆ. ಉಳಿದವರಿಗೆ ಸಂಪತ್ತು ಕೊಟ್ಟು ಕೈಬಿಟ್ಬಿಡ್ತಾರೆ ಅಷ್ಟೇ. ಬುದ್ಧ್ವಾ ಇತ್ಯುಕ್ತ ಪ್ರಕಾರೇಣ ಉಪಾಸೀನಾ ಇತಿ ಶೇಷ. ಅವ್ರು ಹೇಳಿದ ರೀತಿಯಲ್ಲಿ ಸರಿಯಾಗಿ ಆರಾಧನೆ ಮಾಡಿದರೆ ಮಾಡ್ತಾರೆ ಸುವ್ರತಗಳು. ಏತತ್ ಪ್ರಯೋಜನಂ ಗೀತಾಯಾಮ್ನ ಸೂಚಿತಮಿನಿ ತತ್ತ ನಾ ತತ್ರ ಇವೋಕ್ತಂ. ಇದನ್ನು ಆಚಾರ ಅಲ್ಲೇ ಯಾಕೆ ಹೇಳಲಿಲ್ಲ ಅಂದರೆ ಗೀತೆಯಲ್ಲಿ ನೇರವಾಗಿ ಬಂದಿಲ್ಲ ಆದ್ದರಿಂದ ಅಲ್ಲಿ ಹೇಳಿದೆ, ನೋಟ್ಸಾಗಿ ಇಲ್ಲಿ ಕೊಟ್ಟರು ಅಂತ ಅರ್ಥ. ಇಷ್ಟೆಲ್ಲ ಒಂದು ಘಟ್ಟ, ಇಷ್ಟು ಮಹಾಲಕ್ಷ್ಮಿ ವಿಷಯ ಹೇಳಿದಂತೆ ಆಯ್ತೀಗ. ಮುಂದೆ ಇದೆಲ್ಲ ಮತ್ತೆ ಪರಮಾತ್ಮ ಉಪಾಸನೆ ಬಗ್ಗೆ ಹೇಳಕ್ಕೆ ಶುರು ಮಾಡ್ತಾರೆ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನ್ನೇ ಅನನ್ನೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ನೇನೈವ ಯೋಗೇನ ಮಾಂ ಧ್ಯಾಯಂತಹ ಉಪಾಸತೆ. ಏತು ಯಾರಾದರೂ ಸರ್ವಾಣಿ ಕರ್ಮಾಣಿ ಎಲ್ಲ ಕರ್ಮಗಳನ್ನು ಕೂಡ ಮಯಿ ಸನ್ಯಸ್ಯ, ಹಿಂದೆ ಹೇಳಿದ್ದಾರೆ ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ನಿರಾಸಿ ನಿರ್ಮಮೋಹುತ್ವ ಯುದ್ಧಸ್ವ ವಿಗತ ಜ್ವರ ಅಂತ ಹಿಂದೆ ಬಂದಿದೆ. ಯೋ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ಎರಡು ದೇವರ ಉಪಾಸನೆ ಹೇಗೆ ಮಾಡಬೇಕು ಅಂದರೆ ಸರ್ವಕರ್ಮಗಳನ್ನು ಸಮರ್ಪಣೆ ಮಾಡಬೇಕು. ಮತ್ಪರಾಹ ಹರಿ ಸರ್ವೋತ್ತವತ್ತ ಒಪ್ಪಬೇಕು. ಅನನ್ಯವಾದ ಯೋಗ ಆಗಬೇಕು. ಅನನ್ಯಾಸ್ತಿಂತ ಎಂತೋ ಮಾಂ ಇಟ್ಟು ಸೇರಿದರೆ ಮಾತ್ರ ಅದನ್ನೆಲ್ಲ ಧ್ಯಾನ ಮಾಡ್ತಾ ಮಾಡಿದರೆ ಅನುಗ್ರಹ ಮಾಡ್ತೀವಿ ಹೇಳ್ತಾರೆ. ತೇಷಾಮಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿನ ಚಿರಾತ್ ಪಾರ್ಥ ಮಯ್ಯಾವೇಚಿತ ಚೇತಸಾಂ. ತೇಷಾಮಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರಾತ್. ಅಹಂ ನಾನು ತೇಷಾಂ ಸಮುದ್ಧರ್ಥ ಅವ್ರ ಮೇಲಕ್ಕೆತ್ತೇನೆ. ಉದ್ಧಾರ ಉದ್ಧೃತ ಮೇಲಕ್ಕೆತ್ತೇನೆ. ಯಾವ ಅಲ್ಲಿಂದ ಮೃತ್ಯು ಸಂಸಾರ ಸಾಗರಾತ್, ಮೃತ್ಯುವಿನ ಸಂಸಾರ ಸಾಗರದಿಂದ ನಾನು ಅವರನ್ನು ಮೇಲೆತ್ತೇನೆ. ನೋಡಿ ಮೊದಲನೇದಾಗಿ ಸಾಗರ, ಅದು ಎರಡನೇ ಸಾಗರ ಸಂಸಾರ ಸಾಗರ. ಸಂಸಾರೇ ಅಕ್ಷಯ ಸಾಗರೇ, ಈ ಮಾತಿಟ್ಕೊಂಡೆ ರಾಘವೇಂದ್ರ ಸ್ತೋತ್ರದಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದವರು. ಮೃತ್ಯು ಸಂಸಾರ ಸಾಗರ ಯಾವುದಿದು ಮೃತ್ಯು ಮತರಾದವನ್ನು ಹೊಂದಿರತಕ್ಕಂಥ ಸಂಸಾರ ಅಂದ ತಕ್ಷಣ ಇದ್ರ ಮೊದಲಿರೋದೇನೋ ಒಂದು ಕೆಲಸ ಅಂದರೆ ಅಪಾಯಿಂಟ್ಮೆಂಟು, ಕೊನೆಗೆ ರಿಟೈರ್ಮೆಂಟು ಇಲ್ಲ ಡಿಸ್ಮಿಸಲ್ ಏನೋ ಇದ್ದಿದ್ದೆ. ಒಂದು ಸೇರಿದ ಅಂದರೆ ಅದು ಶಾಶ್ವತ ಅಂತ ಯಾವುದು, ಕೊಟ್ಟವನು ಶಾಶ್ವತ ಅಲ್ಲ, ತೊಗೊಂಡವನು ಶಾಶ್ವತ ಅಲ್ಲ. ಸಂಸಾರ ಅಂದ್ರೆ ಹಾಗೆ ಏನೋ ಸಾವಿದೆ ಅಂತ ಅರ್ಥ. ಸಾವಿದೆ ಬಿಟ್ಟೋಗ್ಬೇಕು, ಕೆಲಸ ಬಿಟ್ಟೋಗ್ಬೇಕು, ಅಥವಾ ಹೋಗ್ಬೋದು, ಬಯಸ್ಕೋಬೋದು, ಏನು ಬೇಕಾದ್ರೂ ಆಗ್ಬೋದು. ಮೃತ್ಯು ಅಪಮೃತ್ಯು ಬರ್ಬೋದು, ಮೃತ್ಯು ಬರ್ಬೋದು, ಏನು ಬೇಕಾದ್ರೂ ಬರ್ಬೋದು. ಆ ದೇವರಿಗೆ ಪದವಿ ಹೋಗ್ಬೋದು. ಮೃತ್ಯು ಸಂಸಾರ ಸಾಗರ, ಎಷ್ಟೋ ಪದವಿಗಳು ಬರುತ್ತೆ ಹೋಗಿಬಿಡುತ್ತೆ. ಎಷ್ಟು ದುಃಖ ಆಗುತ್ತೆ ಆಗ ಪದವಿ ಬಂದಾಗ, ಎಷ್ಟು ದುಃಖ ಸುಖನೋ ಆಮೇಲೆ ಕಳ್ಕೊಂಡಾಗ, ಅದು ಅವಮಾನಾದಿಗಳು ಬೇರೆ ಎರಡೆರಡು. ಸಂಭಾವಿತ ಚಾಕೀರ್ತಿ ಮರಣಾದ ತೀರಿಚ್ಚತೆ, ಆ ದುಃಖಕ್ಕೆ ಒಳಗಾಗ್ತಾರೆ. ಭವಾಮಿ ನಸಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಮ್. ನಾನು ಎರಡನೇದಾಗಿ, ಮೊದಲನೇದಾಗಿ ಸಮುದ್ಧರ್ಥ, ಬರೀ ಉದ್ಧರ್ಥ ಅಲ್ಲ, ಸಮುದ್ಧರ್ಥ ಹೇಗೆತ್ತೇನೆ ಪೂರ್ಣ. ಎಲ್ಲೋ ಎತ್ತಿಬಿಟ್ಟು ಮತ್ತೆ ಬಿಡೋದು, ಇದು ಮಾಡೋದು, ಸ್ವಲ್ಪ ಕಾಲ ಎತ್ತೋದು ಹಾಗೆಲ್ಲ, ಒನ್ಸ್ ಫಾರ್ ಆಲ್ ಎತ್ತಿಬಿಡ್ತೇನೆ. ಒಂದು ನಚ ಪುನರಾವರ್ತತೆ, ನಚ ಪುನರಾವರ್ತ ಹಾಗೆ ಎತ್ತಿಬಿಡ್ತೇನೆ. ಆಮೇಲೆ ತಡ ಮಾಡೋದೇನು, ನಚಿರಾತ್ ಬೇಗ ಎತ್ತಿದ್ದೇನೆ. ಇವರು ಬೇಗ ಐಶ್ವರ್ಯ ಕೇಳಬೇಡಿ, ಬೇಗ ಕೆಲಸನೇ ಕೊಡ್ತೇನೆ ಅಂತ ಬೇಗ ಐಶ್ವರ್ಯ ಕೇಳಿದ್ರೆ ಏನರ್ಥ? ಮೋಚನೆ ಕೊಡೋಕ್ಕೆ ತಯಾರಿರಬೇಕಾದ್ರೆ ಇವ್ರು ಸಣ್ಣ ಪುಟ್ಟದನ್ನು ಕೇಳಿದರೆ ನಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸ. ಕೆಲವು ಇದ್ರಂತೆ ಯಾರೋ ಹೋದ್ರೆ ಡೊನೇಷನ್ ಕೇಳಿದಾರಂತೆ, ಪಾಪ ಕೇಳಿ ಬೇಕಾದ ಕೇಳಿ ಕೇಳಿ ಕೊಡ್ತೀರಿ ಕೇಳಿ, ಆದರೆ ಅವರಿಗೇನು ಕೇಳಿ ಕೊಡ್ತೀಯ ಕೊಡ್ತೀವಿ ಭಾರಿದ್ದ ಕೇಳಿದ್ದು ಕೇಳಿದ್ದೆ. ಕೊನೆಗೆ ಏನು ಕೇಳಿದಾರಂತೆ, 25,000 ಕೊಡಿ ಅಂದ. ಅವ್ರು ಥೂ ನಿಮ್ಮನ್ನು ಲಕ್ಷ ಕೂಡ ಕೊಟ್ಟಿದ್ದಾರೆ ಅದು ಅಂತ ಹೇಳಿದಂತ. ಅದು ಏನಾಯ್ತು ಅಲ್ಲಿಗ ಏನಾಯ್ತು? ಇದು ಕೇಳಿ ಏನು ಮಾಡಿಕೊಂಡೆ, ಕಡಿಮೆ ಮಾಡಿ. ಅದಕ್ಕೆ ನಾವೆಲ್ಲ ದೇವ್ರನ್ನ ಜಾಸ್ತಿ ಕೊಡೋ ದೇವ್ರನ್ನ ಏನು ಮಾಡ್ತಿದ್ದೇವೆ ನಾವೀಗ, ಕಡಿಮೆ ಕೇಳ್ತಾ ಇದ್ದೆ. ಅರ್ಥ ಆಯ್ತಾ? ಅದಕ್ಕೇನೆ ಮಹಾಫಲೇಶು ಕದಾಚನ, ಯಾರು ಇವ್ರದವ್ರ ಹತ್ರ ಹೋಗಿ ಏನಾದ್ರು ಕೇಳಕ್ಕೆ ಹೋಗಬೇಡ, ಈಗ ಅವರೇ ಜಾಸ್ತಿ ಕೊಡ್ತಾರೆ ಮತ್ತೆ ಕೇಳ್ತಿ ಅಂತಾರದ. ಹಾಗೆ ಕೇಳಿದ್ದು ಕಡಿಮೆ, ಜೊತೆಗೆ ಮರ್ಯಾದೆ ಬೇರೆ ಹೋಯ್ತು ಕೇಳಿದ ಅಂತೇಳಿ. ಮರ್ಯಾದೆ ಹೋಯ್ತು, ದುಡ್ಡು ಕಡಿಮೆ ಬಂತು, ಆಮೇಲೆ ಮತ್ತೆ ದುಃಖ ಬೇರೆ. ಆಮೇಲೆ ಹೇಳಿದ ಮೇಲೆ ಅಯ್ಯೋ ನಾ ಕೇಳಲಿಲ್ಲ, ಹೆಚ್ಚು ಕೇಳಬೇಕಾಯ್ತು ಅಂತ ದುಃಖ ಬೇರೆ. ಅದೆಲ್ಲ ಇದು ಒಂದೇ ಸರಿ ಏನು ಬೇಡ ಅಂತ ಕೇಳಿದ್ದಕ್ಕೆ ಬೇಗ ಜಾಸ್ತಿ ಕೊಡ್ತಾನೆ. ಅದೇನು ಶಾಶ್ವತವಾಗಿ ಕೊಡ್ತಾನೆ, ಸಿಂಪಲ್ ಸೈಕಾಲಜಿ. ಆಯ್ತಾ, ದೃಷ್ಟಾಂತ ಕೊಡ್ತಾನೆ. ಭಾರಿ ಸೇವೆ ಮಾಡಿದವನು ಏನು ಬೇಕು ಅಂತ ಕೇಳಿದರೆ ಅವನೇನು ಕೇಳ್ತಾನೆ, ಕೇಳ್ತಾನೆ, ಆಗ ಕೇಳಿದ್ ಕೊಟ್ಬಿಡ್ತಾನೆ. ಆದರೆ ಏನೂ ಬೇಡ ವಿಶ್ವಾಸವಾದಿರಲಿ ಅಂತ ಕೇಳಿದರೆ ಅವನು ಅಂದುಕೊಂಡಕ್ಕಿಂತ ಭಾರಿ ಜಾಸ್ತಿ ಕೊಡ್ತಾನೆ. ಇದೇನಿದು ಹ್ಯೂಮನ್ ಸೈಕಾಲಜಿ ಆಚಾರ ಕೊಟ್ಟು ಮಾಡಿದ್ದು, ಮನುಷ್ಯರ ಸೈಕಾಲಜಿ ಹೀಗಿರೋ. ಅವ್ರು ಏನು ಅನಿಸುತ್ತೆ ಕೊಡೋನಿಗೆ, ಏನಾದರೂ ಕೊಡಿ ತಿಳಿದುಕೊಡಿ, ಏನೂ ಬೇಡ ಅಂತ ಹೇಳ್ತಾನೆ. ಏನೂ ಬೇಡ ಅಂತ ಕೇಳೋನೊಬ್ಬನ, ನೀವು ತಿಳಿದುಕೊಡಿ ಅಂತ ಇನ್ನೊಬ್ಬ, ಏನೂ ಬೇಡ ಅಂಬಲ್ಲ ಅವನು, ನಿಮಗೆ ಗೊತ್ತಾದ ತಿಳಿದುಕೊಡಿ ಅಂತ ಹೇಳ್ತಾನೆ. ಆಗಲೇ ಸ್ವಲ್ಪ ಜವಾಬ್ದಾರಿ ಬರುತ್ತೆ. ಏನಂತಾನೆ, ನಾನು ಕಡಿಮೆ ಕೊಟ್ಟರೆ ನಾನು ಕಡಿಮೆ ತಿಳಿದಿದೆ ಅಂತ ಅರ್ಥ ಆಗುತ್ತೆ ಅಂತೇಳಿ ಏನು ಮಾಡ್ತಾನೆ, ಅವನು ಜಾಸ್ತಿ ಕೊಡ್ತಾನೆ. ಏನು ಬೇಡ ಅಂಬನಿಗೆ ಇನ್ನೂ ಜಾಸ್ತಿ ಕೊಡ್ತಾನೆ. ಸೊ ಮೂರಲ್ಲಿ ಫಲ ಕೇಳೋದೊಂದು, ಆ ಗಲಾಟೆ ಮಾಡಿ ಕೇಳೋದು ಇನ್ನೊಂದು ಬೇರೆ. ಜೊತೆಗೆ ಫಲ ಕೇಳೋದು, ಜಾಸ್ತಿ ಕೇಳೋದು, ಒಡಲಕ್ಕೆ ಹೋಗಿ ಕೇಳಿದ್ರೆ ಚೇಂಜ್ ಕೇಳಿದ್ರೆ ಕೊಂದಾಕ್ಬಿಟ್ಲ ಯಾವನು ಕಂಡಕ್ಟರ್ ಒಂದ್ಸಲ, ಅದೆಲ್ಲ ಅಲ್ಲ. ಆಮೇಲೆ ಯಾವುದೋ ಕೊಟ್ಟಿಸ್ಕೊಳ್ಳೋದು ಅಥವಾ ಕೊಟ್ಟರು ಬೇಡ ಅಂತ ಹೇಳೋದು, ಎಲ್ಲ ತಾರತಮ್ಯ. ನಮ್ಮ ಮನುಷ್ಯರಲ್ಲೇ ನೋಡ್ತಾ ಹೋದರೆ ಎಷ್ಟು ವ್ಯತ್ಯಾಸ ಕಾಡುತ್ತೆ ನಮಗೆ. ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ ಹಾಗೆ ನಮಗೆ ಭಾವನೆ ಬರುತ್ತೆ ಅವ್ರ ಮೇಲೆ. ಅದೇ ರೀತಿಯೇ ದೊಡ್ಡವ್ರನ್ನ ನಾವು ಮೆಚ್ಚಬೇಕಾದ್ರೆ ಈ ಭಾವ ಸೈಕಾಲಜಿ ಇಟ್ಕೋಬೇಕು. ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೇವೆ ನಮ್ಮ ಕೆಳಗಿನ ಜನಗಳಿಂದ, ನಮ್ಮ ಮೇಲವರಿಗೆ ಆ ರೀತಿ ಕೊಡುತ್ತೆ. ಅದು ಅಭ್ಯಾಸ ಮಾಡೋದು. ಅವಾಗ ಏನಾಗುತ್ತೆ ಅವ್ರಿಗೆ ಖುಷಿ ಆಗುತ್ತೆ. ಖುಷಿಯಾದಾಗ ಲಿಮಿಟ್ ಇಲ್ಲ, ಖುಷಿಯಾದಾಗ ಲಿಮಿಟ್ ಇಲ್ಲ, ಲೆಕ್ಕಾಚಾರ ಇಲ್ಲ. ಆಗ ಸಣ್ಣ ಕೆಲಸಕ್ಕೆ ಅಷ್ಟೇ ಕೊಡೋದು, ಭಾರಿ ಜಾಸ್ತಿ ಕೊಟ್ಬಿಡ್ತಾನೆ. ಇಲ್ಲಾದರೆ ನೀವು ಮಾಡಿದ ಇಷ್ಟು ಕೆಲಸಕ್ಕೆ ಅಷ್ಟು ಕೊಡಬೇಕಂತ ಕೇಳ್ತಾರೆ. ನೀವು ಮಾಡಿದ್ದಕ್ಕೆ ಇಷ್ಟು ಕೆಲಸಕ್ಕೆ ಅಷ್ಟೇ ಕೊಡಬೇಕು, ನಾನು ಕೊಡೋದಿಲ್ಲ. ಅಲ್ಲಿ ಬೇರೆ ಫ್ಯಾಕ್ಟರ್ಸ್ ಎಲ್ಲ ಕೌಂಟ್ ಆಗುತ್ತೆ. ವಿಶ್ವಾಸ ಬಂದಾಗ ಯಾವ್ದು ಕೌಂಟ್ ಆಗೋದಿಲ್ಲ, ಯಾವ ಫ್ಯಾಕ್ಟರ್ಸ್ ಕೌಂಟ್ ಆಗುತ್ತೆ. ಇದು ಅದಕ್ಕೆ ಭಕ್ತಿ ಆ ರೀತಿ ಒತ್ತು ಕೊಟ್ಟಿದ್ದು ಭಗವದ್ಗೀತೆ. ಹೇಳಿದವರ ಆಚಾರ ಒಬ್ಬರೇನೆ, ಉಳಿದವರಲ್ಲಿ ಏನೇನೋ ಅರ್ಥ ಬರೋದು ಅದಕ್ಕೆ ಹಾಳು ಮಾಡಿಬಿಡ್ತಾರೆ. ಏತು ಇತಿ, ಫಲ ಯಾಕೆ ಕೇಳಬಾರ್ದು, ಲೌಕಿಕ ವ್ಯಾವಹಾರಿಕ ಅದು ಸುಳ್ಳು ಅದಕ್ಕೆ ಕೇಳಬಾರ್ದು, ಉತ್ತರಣ ಅದು ಸುಳ್ಳು ಫಲ ಕೇಳಬಾರ್ದು. ಕಾಮರ್ಸ್ ಯಾರಿಗೆ ಗೊತ್ತಾಗುತ್ತೆ ಸುಳ್ಳು ಫಲ ಕೇಳಬಾರ್ದು, ಇವರೇ ಭಾಷೆ ಬರಿಬೇಕು ಅದಕ್ಕೆ ತಪ್ಪದು. ಮಧುಪಾಸ ಕಾನ ಅದೇ ಅವ್ರಿಗೆ ಅರ್ಥ ಆಗಿಲ್ಲ, ಅದು ಅಡ್ವಾಂಟೇಜ್ ತಗೊಂಡಲ್ಲ, ಅರ್ಥ ಮಾಡ್ಕೊಳ್ಳದೆ. ಅಡ್ವಾಂಟೇಜ್ ತಗೊಳ್ಳೋದು ತಪ್ಪಲ್ಲ, ಅಪಾರ್ಥ ಮಾಡ್ಕೊಳ್ಳೋದು ತಪ್ಪು. ಅಡ್ವಾ ಒಂದೇ ಯಾವುದೋ ಒಂದು ವಿಷಯ ಅಡ್ವಾಂಟೇಜ್ ತೊಗೊಂಡು ಏನು ತಪ್ಪಲ್ಲ, ಅದರಲ್ಲಿ ಅಡ್ವಾಂಟೇಜ್ ಅಲ್ಲ ಅದು, ಅಂಡ್ಯೂ ಅಡ್ವಾಂಟೇಜ್ ಅದನ್ನು ತಗೋಬಾರ್ದಾಗೆಲ್ಲ. ಉಕ್ತಂಚ ಸೌಕರಾಯಣ ಶ್ರುತೌ ಉಪಾಸತೇ ಪುರುಷಂ ವಾಸುದೇವಂ ಅವ್ಯಕ್ತಾದೇ ರೀಪ್ಸಿತಂ ಕಿನ್ನು ತೇಷಾಂ ಇತಿ. ಉಪಾಸತೇ ಯೇ ಪುರುಷಂ ವಾಸುದೇವ ಮಧುಪಾಸಕಾನಾಂ ಭಕ್ತಾನಾಂ ನ ಕಶ್ಚಿತ್ ಕ್ಲೇಶ ಇತಿ ದರ್ಶಯತಿ. ವೆರಿ ಇಂಪಾರ್ಟೆಂಟ್. ಏನಲ್ಲೋ ಲಕ್ಷ್ಮೀ ಉಪಾಸನೆ ಮಾಡೋರು ಏನಿದೆ ಅಂತ ಹೇಳಿದ ಪರಮಾತ್ಮ, ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತ ಆಸಕ್ತ ಚೇತಸಾಮ್ ಅಂತ ಹೇಳಿದ. ನನ್ನ ಉಪಾಸನೆ ಮಾಡೋರಿಗೆ ಅಂಥ ಕ್ಲೇಶ ಇಲ್ಲೇ ಇಲ್ಲ ಅಂತ ಹೇಳಿ. ಮಧುಪಾಸಕಾನಾಂ ಭಕ್ತಾನಾಂ ನ ಕಶ್ಚಿತ್ ಕ್ಲೇಶ ಇತಿ ದರ್ಶಯತಿ. ಏತು ಇತ್ಯಾದಿನಾ ಅದೇ ಏತು ಸರ್ವಾಣಿ ಕರ್ಮಾಣಿ. ಎಲ್ಲ ಒಪ್ಪಿಸಿದ ಮೇಲೆ, ಸರಕು ಒಪ್ಪಿಸಿದ ಮೇಲೆ ಸುಂಕವೇ ಶ್ರೀಕೃಷ್ಣ ಅಂತ ಇವರದು ಶ್ರೀಪಾದಾದರ ಮಾತು. ಅವನು ಮಾಲೆ ಕೊಟ್ಟ ಮೇಲೆ ಟ್ಯಾಕ್ಸ್ ಕೊಡು ಅಂದ್ರೆ ಏನರ್ಥ? ಯಾಕೆ ಏನಾಗಿದೆ ಈಗ ಟ್ಯಾಕ್ಸ್ ಎಷ್ಟು ಕೊಡ್ತಾನೆ ಸಾಮಾನ್ಯ? ಮಾಲಿನಿಂದ ಬರೋ ಲಾಭದಲ್ಲಿ ಇಷ್ಟು ಪರ್ಸೆಂಟ್ ಟ್ಯಾಕ್ಸ್ ಕೊಡ್ತಾನೆ, ಅದನ್ನೇ ಕೊಟ್ಬಿಟ್ರೆ ಸುಂಕದ ಪ್ರಶ್ನೆನೇ ಇಲ್ಲ. ಅದಕ್ಕೇನೆ ಎಲ್ಲ ಕರ್ಮ ಒಪ್ಪಿಸಿದ ಮೇಲೆ ಇನ್ನು ಕೊಡೋ ಪ್ರಶ್ನೆ ಇಲ್ಲೇ ಇಲ್ಲ. ಇತ್ಯಾದಿನ ಉಕ್ತಂಚ ಸೌಕರಾಯಣ ಶ್ರುತೌ ಉಪಾಸತೆಯೇ ಪುರುಷಂ ವಾಸುದೇವಂ ಅವ್ಯಕ್ತಾದೇರೀಪ್ಸಿತಂ ಕಿನ್ನು ತೇಷಾಂ. ಏ ವಾಸುದೇವಂ ಪುರುಷಂ ಉಪಾಸತೆ, ಯಾರು ಅವ್ಯಕ್ತಾದೇಹೇ, ಯಾವ ವಾಸುದೇವನಾದ ಶ್ರೀ ಹರಿಯನ್ನು ಯಾರು ಉಪಾಸನೆ ಮಾಡ್ತಾರೋ ಅವರಿಗೆ ಅವ್ಯಕ್ತಾದೇಹೇ ಕಿನ್ನು ಇಪ್ಸಿತಂ ಕಿನ್ನು ತೇಷಾಂ. ಅವ್ಯಕ್ತಾದಿಗಳ ಕೂಡ ಫಲ ತೊಗೊಂಡು ಏನು ಮಾಡ್ತಾರೆ ಅವರು? ವಾಸುದೇವನನ್ನು ಯಾರು ಆರಾಧನೆ ಮಾಡ್ತಾರೆ ಅವನು ದೊಡ್ಡ ಫಲ ಕೊಡ್ತಿರ್ಬೇಕಾದ್ರೆ ಉಳಿದ ದೇವತೆಗಳಿಗೆ ಕೂಡ ಫಲ ಏನು ಬೇಕಿಲ್ಲ ಅವರಿಗೆ, ಇಷ್ಟಪಡೋದಿಲ್ಲ ಅಂತ ಹೇಳಿದ. ಉಪಾಸತೆ ಉಕ್ತಂಚ ಸೌಕರಾಯಣ ಶ್ರುತೌ ಉಪಾಸತೆ ತೇಷಾಮೇಕಾಂತಿನ ಶ್ರೇಷ್ಠಾಃ ತೇಚೈವಾನನ್ಯ ದೇವತಾಃ ಅಹಮೇವ ಗತಿಸ್ತೇಷಾಂ ನಿರಾಸೀಹಿ ಕರ್ಮಕಾರಿಣಾಮಿತಿ ಚ ಮೋಕ್ಷಧರ್ಮೇ. ತೇಷಾಂ ಏಕಾಂತಿನ ಶ್ರೇಷ್ಠಾಃ ತೇಚೈವ ಅನನ್ಯ ದೇವತಾಃ. ಭಗವಂತನ ಆರಾಧಕರಲ್ಲಿ ಏಕಾಂತ ಭಕ್ತರು ಭಾರಿ ಶ್ರೇಷ್ಠರು. ಅವರ ಲಕ್ಷಣ ಏನು ಅಂದರೆ ಅನನ್ಯ ದೇವತಾಃ. ಏನು ಮಾಡಿ ಇನ್ನೊಬ್ಬರ ಹತ್ರ ಹೋಗೋದಿಲ್ಲ, ಹಾಡಿದರೆ ಎನ್ನೊಡೆ ಏನೋ ಹಾಡುವೆ, ಕೊಟ್ಟರೆ ದೇವರು ಕೊಡಲಿದ್ರೆ ಇನ್ನೊಬ್ರು ಕೊಟ್ಟರೆ ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಕೊಟ್ಟರೆ ದೇವರೇ ಕೊಡಬೇಕು, ನನಗೆ ಬೇಕಾಗಿಲ್ಲ. ಆ ಭಾವನೆ ಇದ್ದರೆ ಅನನ್ಯ ದೇವತ, ಯಾರು ಕೊಟ್ಟರು ಆಯಿತು ಅಂದರೆ ಉಪಯೋಗ ಇಲ್ಲ, ಯಾರು ಅವನೇ ಕೊಡಬೇಕು ಇಲ್ಲ ಹೋದ್ರೆ ಇಲ್ಲ. ಅಹಮೇವ ಗತಿಸ್ತೇಷಾಂ ನಿರಾಸೀಹಿ ಕರ್ಮಕಾರಿಣಾಂ. ಅವರು ಕರ್ಮ ತ್ಯಾಗ ಮಾಡೋದಿಲ್ಲ, ಕರ್ಮ ಅರ್ಪಣೆ ಮಾಡ್ತಾರೆ. ಕರ್ಮ ತ್ಯಾಗ ಮಾಡೋದು ಭಕ್ತಿ ಅಲ್ಲ, ಕರ್ಮ ಫಲ ತ್ಯಾಗ ಮಾಡೋದು ಭಕ್ತಿ. ಕರ್ಮನ ಸರಿಯಾಗಿ ಮಾಡ್ತಾನೆ, ಇವರು ಫಲ ಕೆಡ್ತಾರೆ. ಕರ್ಮ ಸರಿಯಾಗಿ ಬೇರೆ ಮಾಡೋದಿಲ್ಲ, ಮತ್ತೆ ಕರ್ಮ ಸರಿಯಾಗಿ ಮಾಡದೇ ಫಲ ಕೆಡ್ತಾನೆ. ಆದರೆ ಕರ್ಮ ಫಲ ಕೆಡದೇ ಇದ್ದವ್ರು ಕರ್ಮ ಭಾರಿ ಚೆನ್ನಾಗಿ ಮಾಡ್ತಾರೆ, ಫಲ ಕೆಡೋದಿಲ್ಲ. ಯಾಕೆ ಅಲ್ಲಿ ಏನಿದೆ, ಅವರಿಗೆ ಫಲದ ಅಪೇಕ್ಷೆ ಇಲ್ಲ, ಆದ್ದರಿಂದ ಅವ್ರು ಕ್ವಾಲಿಟಿ ಓರಿಯೆಂಟೆಡಾಗಿ ಮಾಡ್ತಾರೆ. ಫಲಾಪೇಕ್ಷೆ ಇದ್ದಾಗ ಅವರಿಗೆ ಕ್ವಾಂಟಿಟಿ ಕ್ವಾಲಿಟಿ ಬೇಕಾಗೋದಿಲ್ಲ. ಏನು ಬೇಕು ಅವರಿಗೆ? ಫಲ ಬೇಕಷ್ಟೇ. ಆಯ್ತಾ ಆಯ್ತು, ಇಲ್ಲಿ ನೋಡಿ ಪೇಂಟ್ ಅದು ಅಷ್ಟು ಪೇಂಟ್ ಹೊಡಿತಾನೆ, ಮತ್ತೆ ಪೇಂಟ್ ಸರಿಯಾಗಿ ಹೊಡೆದಿರೋದಿಲ್ಲ, ದುಡ್ಡು ಕೇಳೋದಕ್ಕೆ ಬರ್ತಾನೆ, ಇದು ಸರಿಯಾಗಿ ಹೊಡೆದಿಲ್ಲ ಅಷ್ಟು ಮಾತ್ರ ಮಾಡಿಬಿಡ್ತಾನೆ. ಮತ್ತೆ ಈ ರೀತಿ ಎಲ್ಲ ಚೆಕ್ ಮಾಡೋಕ್ಕೆ ಹೋಗೋದಿಲ್ಲ, ಅದಕ್ಕೆ ಅಷ್ಟೇ ಸಾಕು. ಇನ್ನೊಂದು ಕಡೆ ಮತ್ತೆ ಅಷ್ಟೇ ಮಾಡ್ತಾನೆ, ಮತ್ತೆ ಕೊನೆಗೆ ಹೇಳೋರಿಗೆ ಬೇಜಾರು ಬಿಡ್ತಾರೆ, ತೊಗೊಂಡೋಗು ಅಂತ ಹೇಳ್ಬಿಡ್ತಾನೆ. ಅವನಿಗೆ ಗೊತ್ತು ಬೇಜಾರು ಕೊಡ್ತಾರೆ ಅವರು ಅಂತ ಹೇಳಿ. ಅವನ ಉದ್ದೇಶ ಇದ್ದ ಹಾಗೆಲ್ಲ ಅವನೇನು ಮಾಡ್ತಾನೆ, ಅವನು ಇಲ್ಲ ಎಲ್ಲ ಸರಿಯಾಗಿ ಮಾಡಿಲ್ಲ ನಾನು ಅಂತ ಹಿಂದೆ ಹೇಳಿಲ್ಲ. ಹಿಂದೆ ಎಲ್ಲ ಕೆಲಸಕ್ಕೆ ಬಂದವರು, ಅವನು ಕೆಲಸಕ್ಕೆ ಬರ್ತಿದ್ದ ಮನೆಯಲ್ಲಿದ್ದಾಗ, ಒಂದು ದಿವಸ ಅವನು ದುಡ್ಡು ಕೊಡೋಕ್ಕೆ ಹೋದರೆ ದಿವಸ ಅವತ್ತೇ ಸ್ಕೊಂಡೋಗ್ತೀವಿ, ಕೇಳಿದ ಇವತ್ತು ನನಗೆ ಅಷ್ಟು ದುಡ್ಡು ಬೇಡ ಅಂತ ಹೇಳಿದೆ. ಯಾಕೆಂದರೆ ಇವತ್ತು ನನ್ನ ಕೆಲಸ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದೆ, ನನ್ನ ಮನಸ್ಸಿಗೆ ಸಮಾಧಾನ ಆಗಿಲ್ಲ, ಇವತ್ತು ಅಷ್ಟು ದುಡ್ಡು ಬೇಡ, ನನಗೆ ಅರ್ಧ ಕೊಡಿ ಸಾಕು. ಇವತ್ತು ಯಾರು ಇರ್ತಾರೆ ಹಾಗೆ ಹೋಗೇ ಬಿಡ್ತೀವಿ. ಏನು ಭಾಳ ವರ್ಷದಲ್ಲ, 15-20 ವರ್ಷದ ಹಿಂದಿನ ಕತೆ ಅದು. ಈಗ ಅಷ್ಟು ಚೇಂಜ್, ಫಾಸ್ಟ್ ಚೇಂಜಿಂಗ್ ಎಲ್ಲ ಕೂಡ. ಮಾತಿರ್ತೀರ ದುಡ್ಡು, ವಿಶ್ವಾಸ ವಿಶ್ವಾಸ ತೊಗೊಂಡು ನಾವೇನು ಮಾಡೋಣ ಆ ಥರ. ವಿಶ್ವಾಸ ಇರಲಿದ್ರೆ ವಿಶ್ವಾಸ ನೀವೇ ಇಟ್ಕೊಡ್ರಿ, ನಮಗೆ ದುಡ್ಡು ಕೊಡಿದ್ರೆ ಸಾಕು ಅಂತ. ಅವ್ರಿಗೆ ವ್ಯಾಲ್ಯೂಸೇ ಗೊತ್ತಿಲ್ಲ. ಆ ಸೈಕಾಲಜಿ ಅದು ಇದು ಆ್ಯಕ್ಚುಲಿ ಎಲ್ಲಿ ಸೇರಬೇಕು ಇವೆಲ್ಲ ಕೂಡ, ಮತ್ತೆ ಮಹಾಫಲೇಶು ಕದಾ ಅಲ್ಲಿಗೆಲ್ಲ ಸೇರಿಸ್ಕೊಂಡು ಓದಬೇಕಿದೆ, ಅವಾಗ ಇನ್ನೂ ಸ್ಪಷ್ಟ ಅರ್ಥ ಆಗುತ್ತೆ. ತೇಷಾಂ ಏಕಾಂತಿನ ಶ್ರೇಷ್ಠಾಃ ತೇಚೈವ ಅನನ್ಯ ದೇವತಾಃ ಅಹಮೇವ ಗತಿಸ್ತೇಷಾಂ ನಿರಾಸೀಹಿ ಕರ್ಮಕಾರಿಣಾಂ ಇತಿ ಚ ಮೋಕ್ಷಧರ್ಮೇ. ಅವ್ರಿಗೆ ಗತಿಯನ್ನು ನಾನೇ ಗತಿ, ನೇನು ಇಷ್ಟಪಡ. ನಿರಾಸೀಹಿ ಬೇರೆ ಫಲ ಅಪೇಕ್ಷೆನೇ ಅವರಿಗಿಲ್ಲ, ಕರ್ಮ ಮಾತ್ರ ಸರಿಯಾಗಿ ಮಾಡ್ತಾರೆ. ನವನ ಅವ್ಯಕ್ತೋಪಾಸಕಾನಾಂ ಕ್ಲೇಶಾತಿಶಯೋ ಗೀತಾಯಾಂ ಪ್ರತೀಯತೆ. ಪ್ರಶ್ನೆ ಇದಕ್ಕೆ, ಭಗವದ್ ಉಪಾಸಕಾನಂತು ತದಭಾವೋ ನ ಪ್ರತೀಯತೆ. ಅವ್ಯಕ್ತೋಪಾಸನೆ ಮಾಡೋರಿಗೆ ಅಧಿಕ ಕ್ಲೇಶ ಅಂತ ಹೇಳಿ ಆಯಿತು, ಭಗವದ್ ಉಪಾಸನೆ ಮಾಡೋರಿಗೆ ಅದಿಲ್ಲ ಅಂತ ಬರಲಿಲ್ವಾ ಅಲ್ಲ ಅಂದರೆ ಇಲ್ಲಿ ಬಂದಿದೆ ನೋಡಿ ಅಂತ ಹೇಳ್ತಾರೆ. ಅತಃ ತದೇ ತತ್ ಸರ್ವಂ ಇತಿ ಕಥಂ ಮುಕ್ತಂ ಇತ್ಯತಃ ಬದುಪಾಸಕಾನಾಮಿತಿ ಭಕ್ತಾನಾಂ ಅಂತರ್ಥ. ಇತ್ಯನೇನ ನಾನ್ಯತ್ರ ಅತ್ಯಂತ ಮಾದರಮಿತಿ ಸೂಚಯತಿ. ಬೇರೆ ಕಡೆ ಅತ್ಯಂತ ಆದರ ಬರೋದೇ ಇಲ್ಲ ಅವರಿಗೆ, ಆಗಿರ್ತಾರೆ. ಅತ್ರ ಅನನ್ಯೇನೈವ ಯೋಗೇನ ಇತ್ಯಾದಿನ ವಿನಾ ಅವ್ಯಕ್ತೋಪಾಸನ ಇತ್ತೇ ತತ್ ಪ್ರತೀಯತೆ. ಉಪಾಸತೆ ಇತ್ತೇವ ಮುಕ್ತ್ಯಾ ಇರ್ಬೇಕು. ಅತಿಶಯೋ ಉಪಾಸನಾದ್ಯಭಾವ ನಚಿರಾತ್ಯತನೇನ ತತ್ರಾಪಿ ಇತ್ಯಾದಿಕ. ಎಷ್ಟು ಡಿಫರೆನ್ಸ್ ಎಷ್ಟೆಷ್ಟು ಬಂತು ಅಂದರೆ, ಅತಿಶಯ ಸಾಧ ಮಹರ್ಷಿ ಉಪಾಸನೆನ ಪರಿರೂಪಾಸನೆ ಮಾಡಬೇಕು. ಇಲ್ಲಿ ನೋಡಿ ಉಪಾಸತೆ ಅಷ್ಟೇ ಇದೆ, ಸರಿಯಾಗಿ ಅಬ್ಸರ್ವ್ ಮಾಡ್ಬೇಕನ್ನ. ಲಕ್ಷ್ಮೀ ಉಪಾಸನೆ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅವರಿಗೆ? ಪರಿರೂಪಾಸನೆ ಮಾಡಬೇಕು. ಪರಿರೂಪಾಸನೆ ಅಂದರೆ ಏನು? ಹೆಚ್ಚು ಉಪಾಸನೆ ಮಾಡಬೇಕು. ಇಲ್ಲಿ ಹಾಗೆ ಬರೀ ಉಪಾಸತೆ ಸಾಕು, ದೇವರನ್ನ ಉಪಾಸತೆ ಮಾಡಿದರೆ ಸಾಕು, ಪರಿರೂಪಾಸನೆ ಬೇಕಿಲ್ಲ. ಇನ್ನೊಂದು ಹೇಳ್ತಾರೆ, ಅತಿಶಯ ಬೇಕಿಲ್ಲ, ಅಲ್ಲಿ ಲೇಟ್ ಅದು, ಇದು ನಚಿರ ಅದು ಬೇಗನೆ ಬರುತ್ತೆ, ಮತ್ತೆ ಅದು ಸ್ವಲ್ಪ ಬರುತ್ತೆ, ಜಾಸ್ತಿ ಬರುತ್ತೆ, ಅದು ಅನಿತ್ಯ, ಇದು ಶಾಶ್ವತ. ಪ್ರತಿಯೊಂದು ಕಂಪೇರ್ ಮಾಡ್ತಾವೆ. ಇಲ್ಲಿ ಸಾರಸ್ಯ ಅಂದರೆ ಲಕ್ಷ್ಮೀ ಉಪಾಸನೆಗೂ ನಾರಾಯಣ ಉಪಾಸನೆ ವ್ಯತ್ಯಾಸ ಹೇಳ್ತಾ ಇದ್ದಾರೆ. ಇನ್ನು ಇಂದ್ರಾದಿ ದೇವತೆಗಳಿಗೂ ಅವರು ಉಪಾಸನೆ ಕಂಪೇರ್ ಮಾಡಿಬಿಟ್ರೆ ಮುಗಿದೋಗುತ್ತೆ ಕತೆ. ಲಕ್ಷ್ಮೀ ನಿತ್ಯ ಮುಕ್ತಳು ಅಂತ ಮಹಾಲಕ್ಷ್ಮಿ ಉಪಾಸನೆಗೆ ಇಷ್ಟೆಲ್ಲ ಮೈನಸ್ ಪಾಯಿಂಟ್ಸ್ ಇರಬೇಕಾದ್ರೆ ಇದು ಇಂದ್ರಾದಿ ದೇವತೆಗಳನ್ನು ಆರಾಧನೆ ಮಾಡೋದು, ಅದು ಕ್ಷುದ್ರ ದೇವತೆಗಳನ್ನ ಆರಾಧನೆ ಮಾಡೋದು, ಎಲ್ಲಮ್ಮ ಏಕನಾಥಿ ಅಂತ ದಾಸರು ಹೇಳ್ತಾರಲ್ಲ, ಎಷ್ಟು ವ್ಯತ್ಯಾಸ ಇದೆ ಆಗ. ಅದನ್ನೆಲ್ಲ ಸರಿ ಅರ್ಥ ಮಾಡಿಕೊಂಡ್ರೆ, ಎಷ್ಟು ಸರ್ಕಾರದ ಕೆಲಸ ಮಾಡಿದ ದುಡ್ಡು ಬಂತು, ಗುಂಡ ಅಂತ ಕೆಲಸ ಮಾಡಿದ ಅವ್ರು ದುಡ್ಡು ಕೊಟ್ಟ, ಆಮೇಲೆ ಏನು ಮಾಡ್ತಾನೆ, ಇನ್ನು ಸ್ವಲ್ಪ ಪ್ರಾಣರೂ ತೆಗಿತಾರೆ, ಇನ್ನೊಬ್ರಿಗೆ ಹೇಳಿಬಿಡ್ತೀಯ ಅಂತೇಳಿ ದುಡ್ಡು ಕೈಯಾಗೆ ಕೊಟ್ಟು ಶೂಟ್ ಮಾಡಿ ಕಳಿಸ್ತಾರೆ. ಅದಕ್ಕೆ ಅವ್ರ ರೀತಿ ಸರ್ಕಾರ ಹಾಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಅಂದರೆ ಲೋಕದೊಳಗೆ ದೇವರಲ್ಲಿರ್ತಕ್ಕಂಥ ರಕ್ಷದ ಯೋಗಕ್ಷೇಮ ಮಹಾಮ್ಯಹಮ್ ಅನ್ನೋ ಕಾನ್ಸೆಪ್ಟು ಬೇರೆಯವರಲ್ಲಿಲ್ಲ. ತೇಷಾಂ ಅಹಂ ಸಮುದ್ಧರ್ಥ ಭವಾಮಿ ಇತ್ಯನೇನ ದೇವಸ್ತು ಇತ್ಯಾದಿಕಂ. ದೇವಸ್ತು ಅಂತ ಹೇಳಬೇಕಾದ್ರೆ ಅದಿಷ್ಟು ಅರ್ಥ ಇದು. ಇದೆಲ್ಲ ಅರ್ಥ ಇಟ್ಟುಕೊಂಡೆ ಆಗಾಮಿ ಆಗಾಮಿ ಗೀತಾವಾಕ್ಯಮಪೇಕ್ಷಾ ಪ್ರಾಕ್ ಬುದ್ಧೌ ಬುದ್ಧ್ಯಾರೋಹಾಯ ತದುಕ್ತಮಿತಿ. ಆಗಾಮಿ ಗೀತಾವಾಕ್ಯ ಅಂದರೆ ಮುಂದೆ ಬರತಕ್ಕಂಥ ಗೀತಾವಾಕ್ಯ ಮನಸ್ಸಲ್ಲಿ ಇಟ್ಕೊಂಡು, ಮುಂದೆ ಅಂದರೆ ದೇಶಾಮಹಂ ಅದಿಟ್ಕೊಂಡು ಅವರು ಉದ್ಧಾರ ಮಾಡ್ತಾರೆ, ಜಾಸ್ತಿ ಕೇಳ್ತಾರೆ. ಪರಮಾತ್ಮ ಸಮುದ್ಧಾರ್ಥ ಭಾರಿ ಉದ್ಧಾರ ಮಾಡ್ತಾನೆ, ಏನೋ ಕೇಳೋದಿಲ್ಲ. ಸ್ವಲ್ಪ ಉದ್ಧಾರ ಮಾಡಿ ಜಾಸ್ತಿ ಕೇಳೋದು, ಹೆಚ್ಚು ಉದ್ಧಾರ ಮಾಡಿ ಏನೋ ಕೇಳದೇ ಇರೋದು, ಇದು ದೇವರ ಮಹಿಮೆ. ಅತ್ರ ಶೃತ್ಯುದ ಶೃತ್ಯಾದಿ ಸಮ್ಮತಿಂಚ ಆಹ ಉಕ್ತಂಚ ಇತಿ ತೇಷಾಂ ಆರ್ತಾದೀನಾಂ ಮಧ್ಯೆ. ಯಾರು ಹಿಂದೆ ಆರ್ತರು ಬಂದಿತ್ತು, ಚತುರ್ವಿಧ ಭಜಂತೆ ಮಾಂ ಬಂದಿತ್ತಲ್ಲ, ಆರ್ತೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಚ ಪರತರ್ಷಭ. ಜ್ಞಾಪಕ ಇಟ್ಕೋಬೇಕು ಅದನ್ನೆಲ್ಲ. ಅಭಾವ ಏನ ಏಳನೇ ಅಧ್ಯಾಯ, ಹೌದು ಏಳನೇ ಅಧ್ಯಾಯ. ತೇಷಾಂ ಅರ್ಥಾದೀನಾಂ ಮಧ್ಯೆ ಮದ್ಗತಿ ಸಾಧನಾದಿ ಸಂಪಾದಕ. ಗತಿ ಅಂದರೆ ಸಾಧನಾದಿ ಸಂಪಾದಕವಾದ ಆಶ್ರಯ ನಾನೇ ಆಗಿದ್ದೇನೆ. ಮಯ್ಯೇವ ಮನ ತತ್ಸ್ವ, ಇನ್ನೆಲ್ಲ ಫಾಸ್ಟ್ ಹೋಗುತ್ತವಲ್ಲ. ಮಯ್ಯೇವ ಮನ, ಅದು ಹೇಗೆ ಉಪಾಸನೆ ಮಾಡಬೇಕು ಅಂದರೆ ಭಾರಿ ಸಿಂಪಲ್. ಪರಮಾತ್ಮನಲ್ಲಿ ವಸ್ತು ಕೊಡೋ ಪದ್ಧತಿನೇ ಇಲ್ಲ, ಎಲ್ಲ ಮನಸ್ಸು ಕೊಡೋ ಪದ್ಧತಿನೇ. ಅದಕ್ಕೆ ಆಚಾರ್ಯರು ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಮೀಶ ಪದೇ, ಆ ಮಾತು ಒತ್ತು ಹೇಳ್ತಾರೆ. ಉಡದವರಿಗೆ ಉಡದ ದೇವರಿಗೆ ಅವರ ವಿರುದ್ಧ ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಕೈಗೊಂಡು ಮನದೊಳಗೆ ನೆನೆಸ್ಕೊಂಡು ಕೊಟ್ಟರು ಸ್ವೀಕಾರ ಮಾಡಿಬಿಡ್ತಾರೆ. ಮಯ್ಯೇವ ಮನ ಆಧತ್ಸ್ವ, ಅದನ್ನಿಟ್ಕೊಂಡೆ ಪ್ರವಣಂ ಕುರು ಮಾನಸ ಮೀಶ ಪದ. ಮನ ಆಧತ್ಸ್ವ ಅಂದರು ಒಂದೇ, ಪ್ರವಣಂ ಕುರು ಅಂದರು ಒಂದೇ. ಮಯಿ ಬುದ್ಧಿಂ ನಿವೇಶಯ, ಬುದ್ಧಿ ಎಲ್ಲೆಲ್ಲೋ ಉಪಯೋಗಿಸ್ತಾ ಇದ್ದೇವೆ, ಎಲ್ಲಿ ಉಪಯೋಗಿಸ್ಬೇಕನ್ನ ದೇವ್ರಿಗೆ ಉಪಯೋಗಿಸ್ಬೇಕು. ಎಲ್ಲೆಲ್ಲೋ ಲೌಕಿಕದ ಬಗ್ಗೆ ಭಾರಿ ಉಪಯೋಗಿಸ್ತೇವೆ ನಾವು, ದೇವ್ರ ಬಗ್ಗೆ ಬಂದಾಗ ಎಲ್ಲ ಮೈನಸ್ ಪಾಯಿಂಟ್ ಎಲ್ಲ ಮಾಡಿದ ಕಾಟಾಚಾರ. ಇದು ಮಾತು ಭಾರಿ ಸೀರಿಯಸ್ ಆಗಿ ಯೋಚನೆ ಮಾಡ್ತಾರೆ, ತಪ್ಪದು. ಅದು ಮಯಿ ಬುದ್ಧಿಂ ನಿವೇಶಯ, ಬುದ್ಧಿ ನನ್ನಲ್ಲಿ ಹಾಕು. ನಿವಶಿಷ್ಯಸಿ ಮಯ್ಯೇವ, ಫಲ ಏನಿದಕ್ಕೆ ವಶಿಷ್ಯ ನಿವಶಿಷ್ಯಸಿ, ನನ್ನಲ್ಲೇ ವಾಸ ಮಾಡ್ತೇನೆ ನಾನು ಶಾಶ್ವತವಾಗಿ. ಇಲ್ಲಿವೆ ಅತ ಊರ್ಧ್ವಂನ ಸಂಶಯ, ಈಗ ಮುಂದೆ ಎಲ್ಲ ಕಾಲಕ್ಕೂ ನನ್ನಲ್ಲೇ ಇರ್ತೀಯ, ಅದಕ್ಕೆ ಮನಸ್ಸನ್ನು ನನ್ನಲ್ಲಿ ಹಾಕು. ಅಥ ಚಿತ್ತಂ ಸಮಾಧಾತು ನ ಶಕ್ನೋಷಿ ಮಯಿ ಸ್ಥಿರಾಂ ಅಭ್ಯಾಸ ಯೋಗೇನ ತಥೋ ಮಾಮಿಚ್ಛಾಪ್ತು ಧನಂಜಯ. ಎಲ್ಲ ಹೇಗೆ ಆಪ್ಷನ್ ಕೊಡ್ತಾ ಹೋಗ್ತಾನೆ ಪರಮಾತ್ಮ. ಮೊದಲೇನು ಮಾಡ್ದ, ಮನಸ್ಸಾಕು ಅಂತ ಹೇಳಿದ, ಬುದ್ಧಿ ಹಾಕು ಅಂತ ಹೇಳಿದ. ಈಗ ಅಥ ಚಿತ್ತಂ ಸಮಾಧಾತು, ನಿನ್ನ ಮನಸ್ಸು ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹೋದಲ್ಲೋ ಇಷ್ಟಾದರೂ ಮಾಡು ಅಂತ ಹೇಳ್ತಾನೆ. ನ ಶಕ್ನೋಷಿ ಮಯಿ ಸ್ಥಿರಂ, ಇದೆಲ್ಲ ನೋಡಿಕೊಂಡ್ರೆ ದೇವರ ಆರಾಧನೆ ಎಷ್ಟೆಷ್ಟು ನಮ್ಮ ಆಪ್ಷನ್ಸ್ ಇವೆ ಹೇಳ್ತಾನೆ. ಮನಸ್ಸು ಹಾಕ್ಲಿಕ್ಕೆ ಆಗದೆ ಹೋದರೆ ಅಭ್ಯಾಸ ಯೋಗೇನ ತಥೋ ಮಾಮಿಚ್ಛಾಪ್ತು ಧನಂಜಯ, ಮನಸ್ಸಾಕೋ ಎಫರ್ಟ್ಸ್ ಆದರೂ ಮಾಡು ಕೊನೆ ಪಕ್ಷ. ಗೊತ್ತಾಯ್ತಿಲ್ಲ, ಮತ್ತೆ ಹೋದಾಗೆಲ್ಲ ಬೇರೆ ಕಡೆ ಹೋದ್ರೆ ಬಸ್ ತೊಗೊಳ್ಬ, ಈ ಕಡೆ ಬಂದಿದೆ. ಇಲ್ಲಿ ಬಂದು ಆತ್ಮನ್ನೇವ ವಶಂ ನಯತ್, ತತ್ರೈಕಾಗ್ರಂ ಮನಃಕೃತ್ವ ಆತ್ಮನ್ನೇವ ವಶಂ ನಯತ್, ಆರನೇ ಅಧ್ಯಾಯದಲ್ಲಿ ಬಂದಿದೆ. ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇದ್ರೆ ತಂದು ಅದನ್ನು ಅಲ್ಲೇ ಹಾಕು, ಡೈವರ್ಟ್ ಮಾಡಿ ಮತ್ತೆ ಮತ್ತೆ ಹುಡುಗ ಆ ಕಡೆ ನೋಡಿದಾಗ ಈ ಕಡೆ ತಿರುಸು ಅಂತಾರಲ್ಲ. ಹಾಗೆ ಸಣ್ಣ ಕ್ಲಾಸ್ಗಳಲ್ಲೆಲ್ಲ ಮಕ್ಕಳಿಗೆ ಆಸಕ್ತಿ ಇರೋದಿಲ್ಲ, ಅದಕ್ಕೇನು ಮಾಡ್ತಾರೆ, ಆ ಕಡೆ ನೋಡೋ ಸಿಟ್ ರೈಟ್ ಅನ್ನೋದು, ಈ ಕಡೆ ನೋಡೋ ಅನ್ನೋದು, ಏನೋ ಮಾಡ್ತಿರ್ತಾರೆ. ಆ ಟೈಪ್ ಟ್ರೈನ್ ಅಪ್ ಮಾಡ್ಬೇಕಲ್ಲ, ಮುಗಿಸ್ತೇವೆ. ಅವತ್ತು ಅದೇನಾದ್ರು ಹುಡುಗ ಹೋದ್ರೆ ಮನೆ ಕಳಿಸಿಬಿಟ್ರೆ ಅದು ಓದೋದಿಲ್ಲ ಅವನು. ಆ ರೀತಿ ಮಾಡಿ ಮಾಡಿ ಕುನಿ ಅವನೇನು ಮಾಡ್ತಾನೆ, ಆ ಕಡೆ ಶುರುವಾಗಿ. ಯಾಕೆ ಮೊದಲು ಇದು ಆಬ್ಸ್ಟ್ರಾಕ್ಟ್, ಇದು ತಕ್ಷಣ ಗಮನ ಬರೋದಿಲ್ಲ. ಏನೋ ಅಪ್ಪ ಅದೇ ಹೇಳ್ತೇವೆ, ಅಭ್ಯಾಸ ಅಭ್ಯಾಸ ಮಾಡು ಅಂತ ಹೇಳ್ತಾರೆ. ಅಭ್ಯಾಸ ಯೋಗ, ಅದೇ ಅಭ್ಯಾಸವನ್ನು ಯೋಗ ಅಂತ ಕರೀತಾರೆ, ವೆರಿ ಇಂಪಾರ್ಟೆಂಟ್. ಒಂದ್ಸರ್ತಿ ಮಾಡಿದರೆ ವ್ಯಾಯಾಮ ಅಂತ ಕರೆಯೋದಿಲ್ಲ, ವ್ಯಾಯಾಮ ಅಂತ ಯಾವಾಗ ಕರೀತಾರೆ, ರಿಪೀಟ್ ಮಾಡಿದ್ದಾರೆ. ರಿಪೀಟ್ ಮಾಡಬೇಕು, ರೆಗ್ಯುಲರ್ ಮಾಡಬೇಕು. ಇಲ್ಲದವ್ರಿಗೆ ವಾಂಡರಿಂಗ್ ಬೇರೆ, ವಾಕಿಂಗ್ ಬೇರೆ, ಜಾಗಿಂಗ್ ಬೇರೆ. ವಾಂಡರಿಂಗ್ ಅಂದ್ರೇನು, ಇಲ್ಲಿಂದ ಅಲ್ಲಿ ಯಾರೋ ಬರ್ತಾರೆ, ಇಲ್ಲಿ ತಿರ್ತಾ ಇರ್ತಾರೆ, ವಾಕಿಂಗ್ ಅಂತ ಕರೆಯೋದಿಲ್ಲ. ವಾಕಿಂಗ್ ಅಂದ್ರೇನು, ಅದು ಸಿಸ್ಟಮೆಟಿಕ್ ಆಗುತ್ತೆ. ಅದು ವಾಂಡರಿಂಗ್ ಏನಾಗುತ್ತೆ, ಇನ್ನೂ ಅದು ಆಡ್ತಿರ್ತಾರೆ. ವಾಕಿಂಗ್ ಬೇರೆ, ವಾಂಡರಿಂಗ್ ಬೇರೆ, ಜಾಗಿಂಗ್ ಬೇರೆ. ಕುಡಿಸ್ಕೊಂಡು ಜಾಗ ಮಾಡ್ಕೊಂಡು ಇನ್ನೂ ಜ್ವರ ಹೋಗ್ತಾರೆ, ಅಲ್ಲಿ ಒಂದು ಪರ್ಪಸ್ ಇನ್ನೂ ಜಾಸ್ತಿ ಆಗುತ್ತೆ. ಆ ರೀತಿ ಎಕ್ಸಸೈಸ್ ಇನ್ನೂ ಜಾಸ್ತಿ ಆಯ್ತಾನೆ, ಯೋಗಾಸನಗಳು ಇನ್ನೂ ಜಾಸ್ತಿ ಬೇಕು. ಅದಕ್ಕೆ ಅಭ್ಯಾಸ ಯೋಗೇನ ತಥೋ ಮಾಮಿಚ್ಛಾಪ್ತು ಧನಂಜಯ, ಅಭ್ಯಾಸವನ್ನೇ ಯೋಗವನ್ನು ಮಾಡ್ಕೋ. ನಾ ಒಂದು ದಿವಸನೂ ತಪ್ಪಿಸೋದಿಲ್ಲ, ಅಯೋಗ ಅದು ಅಂತ ನನಗೆ ಅರ್ಥ ಆಗೋದಿಲ್ಲ. ಆದರೆ ಒಂದು ದಿವಸನೂ ತಪ್ಪಿಸೋದಿಲ್ಲ, ಯಾವುದನ್ನು ಮೇಂಟೈನ್ ಮಾಡ್ತಾನೆ, ಅವನಿಗೆ ರೆಗ್ಯುಲಾರಿಟಿ ಮೇಂಟೈನ್ ಮಾಡ್ತಾನೆ. ನಿಧಾನವಾಗಿ ಏನಾಗುತ್ತೆ, ಅವನಿಗೆ ಬರೋ ಚಾನ್ಸ್ ಇರುತ್ತೆ, ಇಲ್ಲದ ಕೊರೆಗೂ ಬರೋದಿಲ್ಲ, ಹಾಗಾಗಿ ಬಿಡುತ್ತೆ. ಮಾಮಿಚ್ಛಾಪ್ತು ಧನಂಜಯ, ಅಭ್ಯಾಸೆಯಪಿ ಅಸಮರ್ಥೋಸಿ ಮತ್ಕರ್ಮ ಪರಮೋಭವ. ಅಭ್ಯಾಸ ಬದಲೆಲ್ಲ ಓದಬೇಕಾದ್ರೆ ಪುಸ್ತಕ ನೋಡಿ ಸರಿಯಾಗಿ ಓದ್ಲಿಕ್ಕೆ ಬರದೆ ಒದ್ದಾಡ್ತಿರ್ತಾರೆ. ಪೂರ್ತಿ ಬಾಯಿ ಬಂದಮೇಲೆ ಎಲ್ಲೋ ಹೇಳ್ತಾ ಪೂರ್ತಿ ಹೋಗ್ಬಿಡು, ವಾಯ್ಸ್ ಜೊತೆ ಮೂದ ಹೋಗ್ಬಿಟ್ಟಿರ್ತೀರಿ, ಎಲ್ಲೋ ಯೋಚನೆ ಮಾಡ್ತಿರ್ತಾನೆ, ಅಪ್ಪ ತನ್ನಷ್ಟಾನ ಮೂದ ಹೋಗ್ಬಿಟ್ಟಿರ್ತ ಹಾಗೆ ಗಮನನೇ ಇರೋದಿಲ್ಲ. ಅಂದರೆ ಅಭ್ಯಾಸಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಕೇಳಿದರೆ ಅನ್ನೋಯಿಂಗ್ಲಿ ಏನು ಮಾಡ್ತಾನೆ ಅವನು, ಮೊದಲು ಕಾಲು ಕ್ಲಚ್ ಮೇಲೆ ಬ್ರೇಕ್ ಮೇಲೆ ನೋಡಿ ಕಾಲು ಇಡ್ತಿರ್ತಾನೆ, ಆಮೇಲೆ ಏನೋ ರಿಫ್ಲೆಕ್ಸ್ ಆ್ಯಕ್ಷನ್ ನೋಡಿದ ತಕ್ಷಣ ತಾನೆ ಎಲ್ಲೋ ಮಾತಾಡ್ತಾ ಮಾಡ್ತಾ ಹೋಗ್ಬಿಟ್ಟಿರ್ತಾನೆ. ಅದು ಎಲ್ಲಿಂದ ಬಂತದು? ಅಭ್ಯಾಸ ಯೋಗೇನ, ಅಭ್ಯಾಸ ಯೋಗದಿಂದ ಸಾಧ್ಯ. ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋ ಶಿಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಅಭ್ಯಾಸೇ ಅಪಿ ಅಸಮರ್ಥೋಸಿ ಮತ್ಕರ್ಮ ಪರಮೋಹವ. ಅದೂ ಮಾಡೋಕ್ಕಾಗೋದಿಲ್ವಾ? ನೆಕ್ಸ್ಟ್ ಅಭ್ಯಾಸ ಮಾಡೋಕ್ಕಾಗೋದಿಲ್ಲ ಅಂತ ಕೇಳಿದರೆ ಅಸಮರ್ಥೋಸಿ ಮತ್ಕರ್ಮ ಪರಮೋಭವ. ನಾನು ಹೇಳಿದ ಕೆಲಸ ಮಾಡೋ ಕೊನೆ ಪಕ್ಷ. ಇವತ್ತು ಬೆಳಿಗ್ಗೆ ಸದಾಚಾರ ಸ್ಮೃತಿಯಲ್ಲಿ ಹೇಳಿದಾಗೆ ಬೆಳಿಗ್ಗೆ ಸಕಾಲಕ್ಕೆ ಹೇಳೋದ್ರಿಂದ ಹಿಡಿದು ಆ ಕೆಲಸ ಅಷ್ಟಕ್ಕೆ ದುಡ್ಡು ಕೊಡ್ತಾರೋ ಇಲ್ಲೋ? ಅಟೆಂಡರಿಗೆಲ್ಲ ನಾಲೆಡ್ಜಿ ದುಡ್ಡು ಕೊಡೋದಿಲ್ಲ. ಏನು ಯಾವ್ದಕ್ಕೆ ಕೊಡ್ತಾರೆ ದುಡ್ಡು ಅವರಿಗೆ? ಬರೀ ವರ್ಕಿಗೆ ಅಷ್ಟೇ. ಈ ಫೈಲ್ ಅಲ್ಲಿಡು, ಇಲ್ಲಿ ತೊಗೊಂಡು ಬಾ ಅಷ್ಟೇ, ನೀನು ಓದು ಅಂತ ಹೇಳೋದಿಲ್ಲ. ಅದನ್ನೆಲ್ಲ ಇಟ್ಬಿಟ್ರೆ ಸಾಕು, ಅಷ್ಟಕ್ಕೆ ದುಡ್ಡು ಅವ್ರಿಗೆ. ಅಷ್ಟಕ್ಕೆ ಮತ್ಕರ್ಮ ಪರ್ವ ಹೇಳಿದ ಕೆಲಸ ಮಾಡಿಕೊಂಡಿರು, ನಿನಗೆ ಜ್ಞಾನ ಬರುತ್ತೆ. ಅದಕ್ಕೆ ಕರ್ಮಣ ಜ್ಞಾನ ಮಾತನೋತಿ ವೆರಿ ಇಂಪಾರ್ಟೆಂಟ್. ತಿರುಕೋಪಟ್ಟಾಚಾರ ಮಾಡಿದ್ದು ಹಾಗೇನೆ, ಫುಲ್ ಆಫ್ ಕನ್ಫ್ಯೂಷನ್. ತಂದೆ ಹಾಗೆ ಹೇಳಿದರು, ಪಾಠರನ್ನು ಹಾಗೆ ಹೇಳುತ್ತಿದ್ದಾರೆ. ಪಾರಂಪರ್ಯದಲ್ಲಿ ಓದ್ತಾ ಬಂದಿದ್ದಾರೆ, ಅದ್ವೈತ ಭಾಷ್ಯನ ಪರಂಪರೆಯಿಂದ ಬಂದಿದ್ದಾರೆ, ಬಿಡಾಗಿಲ್ಲ. ತಂದೆ ಹೇಳಿದ್ದಾರೆ ಸರಿ ಇಲ್ಲ ಅಂತ ಹೇಳಿಬಿಟ್ಟು ಏನು ಮಾಡಬೇಕಾಗ ತೀರ್ಮಾನ ಮಾಡ್ತಾರೆ. ಸ್ಮೃತಿ ಕರ್ಮಾನ್ ಭೃಷಮ ಆಚಾರಂತ ಏವಾ, ಇನ್ಮೇಲೆ ನಾನು ಕರ್ಮಾಚಾರಣೆ ಶಾಸ್ತ್ರೋ ಕರ್ಮ ಸರಿಯೇ ಮಾಡಿಬಿಡ್ತೇನೆ, ಅದನ್ನು ಮಾತ್ರ ಬಿಡೋದಿಲ್ಲ ಅಂತ ಮಾಡಿದ್ದಕ್ಕೆ ಬಂದು ಏನಾಯ್ತು ಅವರಿಗೆ? ಆಚಾರ್ಯ ಸಿಕ್ಕರು, ಸಿದ್ಧಾರ್ಥ ಸಿಕ್ತು, ದೊಡ್ಡ ಲೋಕಕ್ಕೆ ತಾವು ಉದ್ಧಾರ ಆದರಲ್ಲ, ಲೋಕೋದ್ಧಾರ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಅದಕ್ಕೆ ಮತ್ಕರ್ಮ ಪರಮೋಭವ. ತುಂಬ ಜನ ಇಷ್ಟ ಆದರೂ ಮಾಡು ಅಂತ ಹೇಳೋ ಅಭ್ಯಾಸ ಮಾಡೋರು, ಮಾಡಿದರೆ ಈ ಮಾಡು ಬಿಟ್ಬಿಡೋದ್ರೆ ಬಿಟ್ಬಿಡ್ತಾರೆ. ಏನು ಮಾಡಬೇಕಾಗ? ಇಷ್ಟಾದರೂ ಮಾಡು, ಅಲ್ಲಿ ಧರ್ಮ ಉಳಿಸೋದು ಹಾಗೆ. ನಮ್ಮ ತುಂಬ ಜನ ಧರ್ಮ ಬಿಡಲಿಕ್ಕೆ ಏನು ಕಾರಣ ಅಂದರೆ ಪೂರ್ತಿ ಇನ್ಸಿಸ್ಟ್ ಮಾಡಿದ್ದಕ್ಕೆ, ಮಾಡಿದರೆ ಸಂಧ್ಯಾನೆ ಪರ್ಫೆಕ್ಟ್ ಮಾಡಿ ಬಿಟ್ಬಿಡು ಅಂದರು, ಬಿಟ್ಬಿಡು ಸುಲಭ ಆಯಿತು ಬಿಟ್ಬಿಡು. ಏನು ಮಾಡಬೇಕಾಗಿ? ಅದಕ್ಕೆ ಶಾಸ್ತ್ರ ಕೊಟ್ಟರು, 100,000 ಮಾಡು, 100 ಮಾಡು, 10,000 ಮಾಡು, ಎಷ್ಟು ಕಡಿಮೆ ಅದು, ಅಷ್ಟು ಕನ್ಸೆಷನ್ ಯಾರು ಕೊಡ್ತಾರ? ಯಾತ ಕೊಟ್ಟರೆ ಅದನ್ನು ಕರ್ಮ ಆ ಸೈಕಾಲಜಿ ಅರ್ಥ ಮಾಡ್ಕೋಬೇಕು ನಾವು. ಶಾಸ್ತ್ರದಲ್ಲಿ ಆ ಯಾತಕಾರಿ ಕನ್ಸೆಷನ್ ಕೊಟ್ಟಿದ್ದಾರೆ ಅಂದರೆ ಏನಾದರೂ ಮಾಡಿ ಕರ್ಮ ಮಾಡು, ಬಿಡಬೇಡ ಅಂತ ಒತ್ತು ಕೊಟ್ಟಿದ್ದಾರೆ. ಅದನ್ನು ಅಪ್ಲೈ ಮಾಡ್ಕೊಡೋದೇನೆ, ಇಲ್ಲೂ ಜೋರು ಮಾಡಿಬಿಟ್ರೆ ಏನಾಗುತ್ತೆ? ಅಲ್ಲಿಗೆ ಬಿಟ್ಬಿಡ್ತಾರೆ. ಅದು ಇಷ್ಟಾದರೂ ಮಾಡಿ. ದುರಾಚಾರ ಬಿಟ್ಬಿಡು ಪೂರ್ತಿಯಾಗಿ, ದುರಾಚಾರ ಸ್ವಲ್ಪ ಬಿಡು ಅಂತ ಹೇಳ್ಬಾರ್ದು. ಏನು ಮಾಡ್ಬೇಕನ್ನ? ದುರಾಚಾರ ಪೂರ್ತಿ ಬಿಟ್ಬಿಡು, ಒಳ್ಳೆಯದನ್ನ ಎಷ್ಟಾಗುತ್ತೋ ಅಷ್ಟು ಮಾಡು. ಆ ಥರ ಮಾಡಿದರೆ ಸಮಾಜ ಬದುಕಲಿ, ಎಲ್ಲರೂ ಒಂದೇ ರೀತಿ ಇರೋದಿಲ್ಲ. ಅದಕ್ಕೆ ಅವ್ರು ಹೇಳು, ಇಷ್ಟು ಏಕಾಸಿ ಒಂದಾದರೂ ಮಾಡು. ಆ ರೀತಿ ಮಾಡಿದಾಗ ಏನಾಗುತ್ತೆ ಅಲ್ಲಿಗೆ? ಇಲ್ಲ ನಾನು ದಶಮಿ ಒಪ್ಪತ್ತು, ದಾಸಿ ಒಪ್ಪತ್ತು ಅಂತ ಹೇಳ್ತಾರೆ, ಅದೆಲ್ಲ ಮಾಡಿ ಬಿಟ್ಬಿಡು ಸಾಕು, ಉಪವಾಸ ಒಂದು ಮಾಡಯ್ಯ ಸಾಕು ಫಸ್ಟು. ಇದು ಮೋಸ್ಟ್ ಇದು. ನೆಕ್ಸ್ಟ್ ಅದನ್ನು ಮಾಡು. ಇದೆಲ್ಲ ಹೇಳ್ತಾ ಹೋದ್ರೆ ಏನಾಗುತ್ತೆ? ಅವು ಪ್ರಾಕ್ಟಿಕಬಲ್ ಆಗುತ್ತೆ ಮಾಡ್ತಾರೆ. ಇಂಪ್ರಾಕ್ಟಿಕಬಲ್ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ಅದನ್ನು ಹೇಳೋದಕ್ಕೆ ಒಂದೊಂದೇ ಕನ್ಸೆಷನ್. ಈಗ ಅಭ್ಯಾಸ ಮತ್ಕರ್ಮ ಪರಮೋಭವ. ಮತ್ಕರ್ಮ ಮಾಡೋದನ್ನೇ ಪರಮ, ಟೋಟಲಿ ಕಮಿಟ್ಮೆಂಟಿಂದ ಮಾಡು. ಮದರ್ಥಮಪಿ ಕರ್ಮಾಣಿ ಕುರುವನ್ ಸಿದ್ಧಿಮ ಮಾಪ್ಸ್ಯಸಿ. ಕೃಷ್ಣಾರ್ಪಣ ಬುದ್ಧಿಯಿಂದ ಕರ್ಮಾಚರಣೆ ಮಾಡಿದರೆ ಉದ್ಧಾರ ಆಗ್ತೀನಿ ಏನು ಅಂತ ಹೇಳ್ತಾ. ಕರ್ಮ ಸಮರ್ಪಣೆ ಮಾಡೋದ್ರಿಂದ ಕೂಡ ಏನಾಗ್ತಿ? ಉದ್ಧಾರ ಆಗ್ತಿ. ಅಲ್ಲಿ ಮತ್ತೆ ಫಲ ಇಲ್ಲ ಮತ್ತೆ ಅದನ್ನ ನೆನ್ಪಿಟ್ಕೊಳ್ಬೇಕಾದ್ರೆ. ಅಥೈತದಪಿ ಅಶಕ್ತೋಸಿ ಕರ್ತುಂ ಮದ್ಯೋಗ ಮಾಸ್ತ್ರಿತ. ನಿನಗೆ ಅದು ಆಗೋದಿಲ್ವಾ? ಕರ್ಮಾಚರಣೆ ಮಾಡೋಕ್ಕೂ ಬರೋದಿಲ್ಲ ನಿನಗೆ? ಬರುತ್ತೆ. ಯಾವ ಸ್ಟೇಜ್ ಅದು? ತುಂಬ ಲೋಯರ್ ಸ್ಟೇಜಲ್ಲಿ ಬರೋದಿಲ್ಲ, ತುಂಬ ವಯಸ್ಸಾದ್ಮೇಲೂ ಬರೋದಿಲ್ಲ. ಅವಾಗ ಏನು ಮಾಡಬೇಕು? ಅಥ ಏತದಪಿ ಅಶಕ್ತೋಸಿ, ಅದನ್ನು ಮಾಡೋಕ್ಕೂ ಸಮರ್ಥನಾಗದೆ ಹೋದರೆ ಕರ್ತುಂ ಮದ್ಯೋಗ ಮನಸ್ಸಂತೂ ನನ್ನ ಕಡೆ ಹಾಕಿಬಿಡು ಕೊನೆಗೆ, ಎಷ್ಟಾಗುತ್ತೆ ಅಷ್ಟಾಕು. ಸರ್ವಪರ್ಮ ಫಲತ್ಯಾಗಂ ತತಕ್ಕುರು ಯಥಾತ್ಮವಾನ್. ಏನು ಮಾಡೋ ಕರ್ಮಾಚರಣೆ ಮಾಡ್ತೀಯಲ್ಲ ಅದರಲ್ಲೇ ಫಲಾಪೇಕ್ಷೆ ಬಿಡೋ ಅಭ್ಯಾಸ ಮಾಡು. ಗೊತ್ತಾಯ್ತು? ಏನೇ ಮಾಡಿದ್ರು ಕೂಡ ಏನು ಕೇಳಕ್ಕೆ ಹೋಗಬೇಡ, ಫಲ ಕೇಳು, ಅದು ಫೈನಲ್. ಅಷ್ಟು ಮಾಡಿದ್ರೆ ನಿನಗೆ ಏನಾಗುತ್ತಾಗ? ನಾವು ಉದ್ಧಾರ ಆಗ್ತೀವಿ ಅಂತ ಹೇಳ್ತಾರೆ. ಶ್ರೇಯೋ ಅದನ್ನು ಮಾಡೋಕ್ಕೆ ಬರೋದ್ರೆ ಸಾ ಇನ್ನೇನು ಸಾಧ್ಯ ಹೋಗುತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ? ಇಷ್ಟಾದ್ರು ರಿಜಿಸ್ಟರ್ ಮೇಲೆ ಹಾಕೋ ಬಂದು ಸುಮ್ಮನೆ ಅಟೆಂಡ್ ಮಾಡಿ ಸಾಕು ಪಾಸ್ ಆಗ್ತೀನಿ ಅಂದ್ರೆ ಮಾಡೋದಿಲ್ಲ ಅಂದರೆ ಇನ್ನೊಬ್ರು ಕಳಿಸಿದ್ರೆ ಆಗುತ್ತಾ ಮಾಡ್ಬೇಕಾದ್ರೆ ನಾನೇ ಬರಬೇಕಾದಕ್ಕೆ ತುಂಬ ತಪ್ಪು. ತೀರಾ ಕನ್ಸೆಷನ್ ಮ್ಯಾಕ್ಸಿಮಮ್ ಕೇಳಿದಾಗ ಏನಾಗುತ್ತೆ ಅಲ್ಲಿಗೆ? ಕೊಟ್ಟು ಕೇಳಿದ್ರೆ ಅವ್ರು ಮೂರ್ಖ ಅಂತ ಅರ್ಥ. ಶ್ರೇಯೋ ಹಿ ಜ್ಞಾನಮ ಅಭ್ಯಾಸಾತ್ ಜ್ಞಾನ ಧ್ಯಾನಂ ವಿಶಿಷ್ಯತೆ ಧ್ಯಾನ ಸರ್ವ ಕರ್ಮ ಫಲತ್ಯಾಗ ತ್ಯಾಗ ಶಾಂತಿರನಂತರಂ. ಅದಕ್ಕೇನೆ ಫಸ್ಟ್ ಯಾವುದು? ಶ್ರೇಯೋ ಹಿ ಜ್ಞಾನಮ ಅಭ್ಯಾಸ, ಜ್ಞಾನ ಹೈಯೆಸ್ಟ್. ಅದಕ್ಕಿಂತ ಯಾವುದು? ನೆಕ್ಸ್ಟ್ ಅಭ್ಯಾಸ. ಆಮೇಲೆ ಜ್ಞಾನಕ್ಕಿಂತ ದೊಡ್ಡದು ಅಂತ ಬೇಕಿದ್ರೆ ಧ್ಯಾನಂ ವಿಶಿಷ್ಯತೆ. ಜ್ಞಾನ ಬಂದಮೇಲೆ ಧ್ಯಾನ, ನಾವು ಡೈರೆಕ್ಟ್ ಧ್ಯಾನ ಶುರು ಮಾಡೋ ಅಭ್ಯಾಸ ಬಂದಿದ್ದರಿಂದ ಹೋಯ್ತು. ಜ್ಞಾನ ಧ್ಯಾನಂ ವಿಶಿಷ್ಯತೆ. ಸಿಂಪಲ್ ಸೈನ್ಸ್ ಎಕ್ಸಾಂಪಲ್ ಹೇಳಿಲ್ಲ, ಥಿಯರಿ ಆದಮೇಲೆ ಪ್ರಾಕ್ಟಿಕಲ್ಲೇ ಹೊರತು ಬರೀ ಪ್ರಾಕ್ಟಿಕಲ್ ಯಾರು ಕಳಿಸೋದಿಲ್ಲ. ಜ್ಞಾನ ಒಂದು ಪ್ರಾಕ್ಟಿಕಲ್. ಜ್ಞಾನ ಧ್ಯಾನಂ ವಿಶಿಷ್ಯತೆ, ಜ್ಞಾನಕ್ಕಿಂತ ಭಾರಿ ಧ್ಯಾನ ದೊಡ್ಡದು. ಧ್ಯಾನ ಕರ್ಮಫಲ ತ್ಯಾಗ, ಧ್ಯಾನಕ್ಕಿಂತ ಯಾವ್ದು ದೊಡ್ಡದು? ಕರ್ಮಫಲ ತ್ಯಾಗ ದೊಡ್ಡ. ಎರಡರಲ್ಲಿ ಆಪ್ಷನ್. ಈಗ ಧ್ಯಾನ ಮಾಡ್ತಾನೆ, ಆಮೇಲೆ ಫಲ ಕೇಳ್ತಾನೆ, ತಪ್ಪದು. ಕರ್ಮಫಲ ತ್ಯಾಗ, ಧ್ಯಾನಾತ್ ಕರ್ಮಫಲ ತ್ಯಾಗ, ತ್ಯಾಗ ಶಾಂತಿರನ್ ಅಂತಾರೆ. ಈ ಕರ್ಮಫಲ ತ್ಯಾಗ ಎಷ್ಟು ದೊಡ್ಡದು ಅಂದರೆ ಮೋಕ್ಷಕ್ಕೆ ಸಾಧಾರ. ಶಾಂತಿ ಅಂದ್ರೇನು? ಮೋಕ್ಷ. ಶಾಂತಿಗೆ ಎರಡರ್ಥ, ಮನಸ್ಸಮಾಧಾನ ಅಂತಲೂ ಅರ್ಥ, ಮೋಕ್ಷ ಅಂತಲೂ ಅರ್ಥ. ಮೋಕ್ಷ ಸಿಗೋ ಸ್ವಲ್ಪ ಮುಂದಿರ್ತದೆ, ತಕ್ಷಣ ಏನು ಸಿಗುತ್ತೆ ನಮಗೀಗ? ಶಾಂತಿ ಸಿಕ್ಕಿಬಿಡೋದು. ತಾನು ಇಟ್ಕೊಳ್ಳೋದೊಂದು, ಕೊಡೋದೊಂದು. ತಾನು ಇಟ್ಕೊಂಡು ತಿನ್ನಕ್ಕೆ ಹೊರಟ ಅಷ್ಟೇ ಹಸಿವಾದ ಇನ್ನೊಬ್ಬನು ಬಂದ, ಅವನಿಗೆ ಕೊಟ್ಟ, ಮೊದಲು ಅರ್ಧ ಕೊಟ್ಟ, ಒಂದು ಸಮಾಧಾನ ಆಯಿತು. ಅದು ಪೂರ್ತಿ ಕೊಡೋ ಪ್ರಸಂಗ ಕೊಟ್ಟುಬಿಟ್ಟ, ಆಗ ಅವನಿಗೆ ವಸ್ತು ಕಳ್ಕೊಂಡ, ಆದರೆ ಮನಸ್ಸಿಗೆ ಶಾಂತಿ ಎಷ್ಟು ಬಂದಿದೆ ಅವನಿಗೀಗ? ತಿಂದಿದ್ರೆ ಎಷ್ಟೋ ನೆಮ್ಮದಿ ಸಿಕ್ತ, ಅದಕ್ಕಿಂತ ಜಾಸ್ತಿ ಸಿಕ್ಕಿದೆ ಅವನು. ಅದು ಸೈಕಾಲಜಿ, ತ್ಯಾಗ ಶಾಂತಿರಣ ಅಂತಾರೆ. ತ್ಯಾಗದಲ್ಲಿರ್ತಕ್ಕಂಥ ಶಾಂತಿ ಭೋಗದಲ್ಲಿಲ್ಲ, ಅದನ್ನು ಒತ್ತಡ್ತಾರೆ. ಭೋಗದಲ್ಲಿ ಎಂದೂ ಕೂಡ ಶಾಂತಿ ಡಿಸ್ಟರ್ಬೆನ್ಸ್ ಇರುತ್ತೆ. ಭೋಗ ಮಾಡಿದಾಗ ಏನಾಗುತ್ತೆ ಅವನಿಗೆ? ಅದನ್ನೇ ಅರ್ಜುನ ಹೇಳಿದ್ದು. ಏನಂತ, ಈ ಗುರುಗಳೆಲ್ಲ ಇದ್ದಾರೆ, ಅವ್ರು ಬಯಸಿರ್ತಕ್ಕಂತಹ ಭೋಗಕ್ಕೆ ನಾವು ಮನಸ್ಸಾಗ್ಬಿಟ್ರೆ ಏನಾಗುತ್ತೆ? ಗುರುವಿನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತು ಭೈಕ್ಷಮ ಪೀಹ ಲೋಕೆ. ಅವ್ರಿಗೆ ಬೇಕಾದ ತಗೊಂಡು ಆ ಸಂಕಟ ಪಡೋದಕ್ಕಿಂತ ಭಿಕ್ಷೆ ಬೇಡ ಬದುಕೋದು ವಾಸಿ ಅಂತ ಹೇಳಿದ. ಅದು ರಾಜ್ಯ ತ್ಯಾಗ ಮಾಡೋಕ್ಕೆ ತಯಾರು ಅಂತ ಅರ್ಥ. ಅಲ್ಲೂ ತ್ಯಾಗದ ಕಾನ್ಸೆಪ್ಟ್ ಇರೋದು, ರಾಜ್ಯ ತ್ಯಾಗ ಮಾಡಿಬಿಡ್ತೇನೆ, ನನಗೀಗ ಬಂದು ದೊಡ್ಡವನ ತ್ಯಾಗ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿದ. ಅವರಿಗೆ ಬರೋ ರಾಜ್ಯ ನಾನಿಟ್ಕೊಂಡು ಯಾಕೆ ದುಃಖ ಪಡಬೇಕು ಅಂತ ವಾದ. ತ್ಯಾಗಾತ್ ಶಾಂತಿರನಂತರಂ ಧ್ಯಾನಾತ್ ಕರ್ಮ ಫಲ ತ್ಯಾಗ, ತ್ಯಾಗಾತ್ ಶಾಂತಿ ಅನಂತರಂ ಅಜ್ಞಾನಪೂರ್ವ. ಇಲ್ಲಿ ಕೆಲವು ಕ್ಲಾರಿಫಿಕೇಶನ್ ಕೊಡ್ತಾರೆ ಆಚಾರ್ಯರು. ಜ್ಞಾನ ಶ್ರೇಷ್ಠ, ಧ್ಯಾನ ಶ್ರೇಷ್ಠ ಅಂತ ಕನ್ಫ್ಯೂಷನ್. ಈಗ ಅಭ್ಯಾಸಕ್ಕಿಂತ ಜ್ಞಾನ ಶ್ರೇಷ್ಠ, ಜ್ಞಾನಕ್ಕಿಂತ ಧ್ಯಾನ ಶ್ರೇಷ್ಠ ಅಂತ ಹೇಳಿದರು. ಕೆಲವು ತಾರತಮ್ಯವನ್ನು ಕರೆಕ್ಟಾಗಿ ಹೇಳ್ತಾರೆ. ಅಜ್ಞಾನಪೂರ್ವಾದ ಅಭ್ಯಾಸಾತ್, ಬರೀ ಜ್ಞಾನಕ್ಕಿಂತ ಧ್ಯಾನ ಶ್ರೇಷ್ಠ ಅಂದ್ಬಿಟ್ರೆ ಧ್ಯಾನ ಮಾಡ್ತಾ ಕೊಡ್ತಾರೆ. ಮತ್ತು ಜ್ಞಾನ ಶ್ರೇಷ್ಠ ಅಂತೀರಿ, ಧ್ಯಾನ ಶ್ರೇಷ್ಠ ಅಂತೀರಿ, ಯಾವ ಶ್ರೇಷ್ಠ ಅಂದರೆ ಅಜ್ಞಾನಪೂರ್ವಾದ ಅಭ್ಯಾಸಾತ್ ಜ್ಞಾನಮೇವ ವಿಶಿಷ್ಟತೆ. ಮತ್ತೆ ಅಜ್ಞಾನವಿಲ್ಲದೆ ಅಭ್ಯಾಸ ಮಾಡೋದಕ್ಕಿಂತ ಜ್ಞಾನ ಪಡೆದು. ಬರೀ ಜ್ಞಾನ ಮಾತ್ರ ಸಜ್ಞಾನಂ ಧ್ಯಾನಂ, ಬರೀ ಜ್ಞಾನಕ್ಕಿಂತ ಯಾವ್ದು ದೊಡ್ಡದು? ಬರೀ ಅಭ್ಯಾಸಕ್ಕಿಂತ ಜ್ಞಾನ ದೊಡ್ಡದು, ಬರೀ ಜ್ಞಾನಕ್ಕಿಂತ ಧ್ಯಾನ ದೊಡ್ಡದು. ತಥಾಚ ಸಾಮವೇದೇ ಅನಭಿಮ್ಲಾನ ಶಾಖಾಯಾಮ್, ಸಾಮವೇದ ಅನಭಿಮ್ಲಾನ ಶಾಖಾ ಅಂತ ಹೆಸರು ಅದರಲ್ಲಿ ಸಿಗುತ್ತೆ. ಮಹಾಭಾರತ ಉದ್ಯೋಗ ಪರ್ವ ಅಂತ ಹೇಗೆ ಹೇಳ್ತೇವೆ ಹಾಗೆ ದೊಡ್ಡದು ಸಾಮವೇದ, ಅದರಲ್ಲಿ ಭಾಗ ಇದೆ, ಇದರಲ್ಲಿ ಸಿಗುತ್ತೆ ಅಂತ ತೋರಿಸ್ಕೊಟ್ರು. ಅಧಿಕಂ ಕೇವಲ ಅಭ್ಯಾಸಾತ್ ಜ್ಞಾನಂ ತತ್ಸಹಿತಂ ತತಃ ಧ್ಯಾನಂ ತತಃಶಾಂತಿರ್ಭವಿಷ್ಯತಿ ಇತಿ. ಅಧಿಕಂ ಕೇವಲ ಅಭ್ಯಾಸಾತ್ ಜ್ಞಾನಂ, ಕೇವಲ ಮೆಕ್ಯಾನಿಕ್ ಕೇವಲ ಅಭ್ಯಾಸ ಅಂದ್ರೇನು? ಮೆಕ್ಯಾನಿಕಲ್ ಅಭ್ಯಾಸಕ್ಕಿಂತ ಜ್ಞಾನ ದೊಡ್ಡದು. ಮೆಕ್ಯಾನಿಕಲ್ ಅಭ್ಯಾಸಕ್ಕಿಂತ ಜ್ಞಾನ ದೊಡ್ಡದು. ಒಬ್ಬ ಮೇಷ್ಟ್ ಏನು ಮಾಡ್ತಾನೆ? ತಪ್ಪು ಹೇಳ್ತಾನೆ, ಹತ್ತು ಸರ್ತಿ ಬರ್ಕೊಂಬ ಅಂತ ಹೇಳ್ತಾನೆ, ಹತ್ತು ಸರ್ತಿ ಬರ್ಕೊಂಡ್ ಬಾ ಅಂತ ಹೇಳ್ತಾನೆ. ಯಾತಕ್ಕೆ ಆ ರೀತಿ ಬರ್ಕೊಂಡಾಗ ಏನಾಯ್ತು ಇವನಿಗೆ? ಮನಸ್ಸು ಬಂದು ಬರಕಾಯ್ತು. ಅವನಿಗೆ ಹತ್ತು ಸರ್ತಿ ಅವನು ಡಿಟೋ ಹಾಕಿಬಿಟ್ರೆ, ಮೇಲೆ ಹತ್ತು ವರ್ಷ ಡಿಟೋ ಹಾಕಿಬಿಟ್ರೆ, ಅಥವಾ ಜೆರಾಕ್ಸ್ ಮಾಡಿಸಿ ಕೊಟ್ಬಿಟ್ರೆ ಅಂತ ಕೇಳಿದರೆ ಏನು ಬರೋದು? ಖುಷಿ ಪಡ್ತಾನೆ. ಏನಂತಾನೆ ಅವನು? ನನಗೆ ಕಾಪಿ ಬೇಕಾಗಿದ್ರೆ ಹಾಕಿ ಹೇಳ್ತಿದ್ದೆ, ನಿನಗೆ ಜ್ಞಾನ ಬರಲಿಕ್ಕೆ ಹೇಳ್ತಿರೋದು ನಾನು. ನನಗೆ ಹತ್ತು ಬೇಕಾದ್ರೆ ಕಾಪಿ ಮಾಡಿ ತಂದು ಕೊಡ್ಬೋದು, ಆದರೆ ನಿನಗೆ ಜ್ಞಾನ ಬರ್ಬೇಕಾದ್ರೆ ಏನು ಮಾಡಬೇಕು? ನೀನೇ ಬರಿಬೇಕೆ ಹೊರತು. ಕೆಲವು ಏನು ಮಾಡ್ತಾರೆ, ಮನೆಯಲ್ಲಿ ಯಾರು ಹೋಮ್ವರ್ಕ್ ಮಾಡ್ಸ್ಕೊಂಡು ಹೋಗೋದು, ಇನ್ನೊಬ್ಬರ ಕೈಲಿ ಬರೆಸೋದು, ಅವೆಲ್ಲ ಪರ್ಪಸ್ ಫೇಲ್ ಆಗುತ್ತೆ. ಯಾವ ಪರ್ಪಸ್ ಹೇಳಿರ್ತಾರೋ ಆ ಪರ್ಪಸ್ ಡಿಫೀಟ್ ಆಗಿ ಹಾಗೆ ಮಾಡಬಾರ್ದು. ಅದಕ್ಕೇನು ಮಾಡಬೇಕು? ಮೆಕ್ಯಾನಿಕಲ್ ಧ್ಯಾನಕ್ಕಿಂತ, ಜ್ಞಾನಕ್ಕಿಂತ, ಅಭ್ಯಾಸಕ್ಕಿಂತ ಯಾವ್ದು ದೊಡ್ಡದು? ಜ್ಞಾನಪೂರ್ವಕ. ಅವನಿಗೆ ಹತ್ತರ್ತಿ ಬರೋದ ಬಂತು, ನೆಕ್ಸ್ಟ್ ಟೈಮ್ ಹತ್ತರ್ತಿ ಹೇಳ ಐದು ಸರ್ತಿ ಬರೀ ಸಾಕು ಅಂತಾನೆ. ಅದಕ್ಕೆ ಅವ್ನಿಗೆ ಏನು ಅಭ್ಯಾಸ ಆಗ್ತಾ ಬಂತು, ಈಗ ಕೊನೆಗೆ ಒಂದ್ಸರಿ ಎರಡು ಸರ್ತಿ ಫಾಸ್ಟಾಗಿ ಬರಲಿಕ್ಕೆ ಶುರುವಾಗಿಬಿಡುತ್ತೆ. ತಥಾಚ ಧ್ಯಾನಾತ್ ಕರ್ಮಫಲ ತ್ಯಾಗ ಇತಿತ್ತು ಸ್ತುತಿ. ಧ್ಯಾನಾತ್ ಕರ್ಮಫಲ ತ್ಯಾಗ ಅಂತ ಹೇಳಿದಾರಲ್ಲ, ಯಾತಕ್ಕೆ ಅಂದರೆ ಧ್ಯಾನ ನೋಡೋದಕ್ಕೆ ಏನನ್ನಿಸುತ್ತೆ? ಸುಮ್ಮನೆ ಕೊನೆಗೋದಿ. ಧ್ಯಾನಾತ್ ಕರ್ಮಫಲ ತ್ಯಾಗ ಭಾರಿ ದೊಡ್ಡದು ಅಂತ ಹೇಳಿದ್ದಾರೆ. ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗ ಇಲ್ಲೇ ಪದ ಇದೆ. ನಮಗೇನಿಸುತ್ತಾಗಿದೆ, ಧ್ಯಾನ ಮಾಡೋದು ಬೇಕಾಗಿಲ್ಲ, ಆಗಿದ್ರೆ ಕರ್ಮಫಲ ತ್ಯಾಗ ಮಾಡಿ ಸಾಕಲ್ಲ. ಬಟ್ ಆಚಾರ್ಯ ಮತ್ತೆ ಮತ್ತೆ ಹೇಳ್ತಾರೆ ಧ್ಯಾನ ಭಾರಿ ಶ್ರೇಷ್ಠ ಅಂತ. ಬೇರೆ ಕಡೆ ಹೇಳಿದ್ದಾರೆ ಈಗಾಗಲೇ. ಎಲ್ಲಿ ಹೇಳಿದ್ದಾರೆ ಧ್ಯಾನ ಶ್ರೇಷ್ಠ ಅಂತ ಹೇಳಿ? ಸದಾಚಾರ ಸ್ಮೃತಿಯಲ್ಲೂ ಹೇಳಿದ್ದಾರೆ. ಧ್ಯಾನ ಪ್ರವಚನಾಭ್ಯಾಂಚ ಯಥಾ ಯೋಗ್ಯ ಉಪಾಸನ ಅಲ್ಲಿ ಬಂದಿದೆ. ಅನುವ್ಯಾಖ್ಯಾನ ಹೇಳಬೇಕಾದ್ರೆ ಸೋಪಾಸನಾಚ ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪ ಪರಾಚೈವ. ಎರಡು ಹೈಯೆಸ್ಟ್ ಸಾಧನಗಳು ಎರಡು, ಒಂದು ಶಾಸ್ತ್ರಾಭ್ಯಾಸ, ಇನ್ನೊಂದು ಧ್ಯಾನ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿದರೆ ಕರ್ಮಫಲ ತ್ಯಾಗ ದೊಡ್ಡದು ಅಂತ ಅದಕ್ಕೆ ತಕ್ಷಣ ಹೇಳ್ತಾರೆ. ಸ್ತುತಿ ಅಷ್ಟೇ, ಇಲ್ಲಿ ಕೊಂಡಾಡ್ಲಿಕ್ಕೆ ಹೇಳಿದ್ದೆ ಹೊರತು ನಿಜವಾಗ್ಲೂ ಯಾವ ಶ್ರೇಷ್ಠ? ಇದಕ್ಕೇನಂತಾರೆ ಅದಕ್ಕೆ? ಅರ್ಥವಾದ ಅಂತ ಕರೀತಾರೆ. ಗೊತ್ತಾಯ್ತಾ? ನಿಂದ ಸ್ತು ಪುರಾಕೃತಿ, ನಿಂದ ಪರಸ್ತುತಿ, ಸ್ತುತಿ ಇವೆಲ್ಲ ಏನದು? ಸ್ತುತಿ ಮಾಡೋ ಉದ್ದೇಶ ಏನು ಅಂದರೆ ಭಾರಿ ಶ್ರೇಷ್ಠ ಅಂತ ಹೇಳೋ ತಾತ್ಪರ್ಯನೇ ಹೊರತು ನಿಜವಾಗ್ಲೂ ಯಾವ ಶ್ರೇಷ್ಠ? ಧ್ಯಾನನೇ ಶ್ರೇಷ್ಠ. ಅನ್ಯಥಾ ಕಥಾ ಕಥಮ ಕಥಮ ಅಸಮರ್ಥೋ ಅಸೀತಿ ಉಚ್ಚೇತ. ಅದಕ್ಕೇನೆ ಹಿಂದೆ ಹೇಳಿದ್ದು, ಅಸಮರ್ಥನಾದ್ರೆ ಹೀಗೆ ಮಾಡು ಅಂತ ಹೇಳಿರೋದ್ರಿಂದ ಕಥ ಅಸಮರ್ಥನಿಗೆ ಹೇಳಿದ್ದೆ ಹೊರತು ಸಮರ್ಥನಿಗೆ ಹೇಳಿದ್ದಲ್ಲ. ಸಮರ್ಥ ಏನು ಮಾಡಬೇಕು? ಧ್ಯಾನನೇ ಮಾಡಬೇಕು. ಸಮರ್ಥ ಅಲ್ಲದೇ ಇದ್ದವನು ಏನು ಮಾಡಬೇಕಂದ್ರೆ ಅವನಿಗೆ ಸ್ತುತಿ, ಇವರಿಗೆಲ್ಲ ತದೆಯೋಸ್ತು ನೋಡ್ಕೊಂಡಾದ್ರೂ ಬರೀ ಅಂತೇಳಿ, ಇನ್ನೊಬ್ರು ನಾನು ನೋಡ್ಕೊಂಡ್ಬರಲಿಲ್ಲ ಅಂತ ಕೇಳಿದೆ. ನಿನಗೆ ಹೇಳಿದೆ ಇವನಿಗೆ ಹೇಳಿದ್ದ ನಾವು ಅಂತೇಳಿದೆ. ಯಾಕೆ ಅವನಿಗೆ ಬರಲಿಕ್ಕೆ ಬರೋದಿಲ್ಲ ಅಂತಂದೇನು ಹೇಳಿದರು? ನೋಡ್ಕೊಂಡಾದ್ರು ಬರೀ ಅಂತೇಳಿದ. ನೋಡ್ಕೊಂಡಾದ್ರೂ ಬರೀ ಅಂತೇಳಿದಾಗ ನೋಡ್ಕೊಂಡಿದ್ದ ಬರೀ ಶ್ರೇಷ್ಠ ಅಂತ ಅಪ್ಪ ಇದೆ. ಒಂದು ಭಗವದ್ಗೀತೆಯಲ್ಲೇ ಬರುತ್ತೆ, ಅರ್ಜುನ ಕರ್ಮಗಳು ಸ್ವಭಾವ ವಿಹಿತಂ ಕರ್ಮ ಸದೋಷಮಪಿ ನ ತ್ಯಜೇತ್. ಮುಂದೆ ಬರುತ್ತೆ, ನಿಮ್ಮ ವರ್ಣಾಶ್ರಮ ಧರ್ಮಕ್ಕೆ ಯಾವ ಕರ್ತವ್ಯ ಹೇಳಿದ್ದಾರೋ ಕರ್ಮನ ಸ್ವಲ್ಪ ತಪ್ಪಿದ್ರೂ ಪರವಾಗಿಲ್ಲ ಮಾಡಿಬಿಡು ಅಂತ ಹೇಳಿದ. ತಪ್ಪಿದ್ರೂ ಪರವಾಗಿಲ್ಲ ಮಾಡಿಬಿಡು, ಪರಧರ್ಮ ಎಷ್ಟು ಸರಿಯಾಗಿ ಮಾಡಿದರೂ ಉಪಯೋಗ ಇಲ್ಲ, ಸಧರ್ಮನ ತಪ್ಪಿದ್ರೂ ಮಾಡು ಪರವಾಗಿಲ್ಲ. ಶ್ರೇಯಾನ್ ಸಧರ್ಮ ವಿಗುಣ ಪರಧರ್ಮ ಸ್ವರುಷ್ಠಿತ ಅಂತ ಹೇಳಿದ್ದಾನೆ. ಇಲ್ಲಿ ವಿಗುಣ ಅಪಿ ಅಂತ ಹೇಳಿದ್ದಾನೆ, ವಿಗುಣ ಏವ ಅಂತ ಹೇಳಲಿಲ್ಲ. ಅಂದರೆ ಕಡಿಮೆನೇ ಮಾಡು ಲೋಪ ಮಾಡು ಅಂತ ಅರ್ಥ ಅಲ್ಲ, ಅದಕ್ಕೆ ಮಾಡೋದ್ರಲ್ಲಿ ತಾತ್ಪರ್ಯ ಹೊರತು ಬಿಡೋದ್ರಲ್ಲಿ ತಾತ್ಪರ್ಯ ಅಲ್ಲ. ಅಲ್ಲೇನು ಹೇಳಿಲ್ಲ ಹಿಂದೆ ವೃದ್ಧವಚ ಮಾತಾ ಪಿತರವೆಲ್ಲ ಹೇಳಬೇಕಾದ್ರೆ ಅವರಿಗೆ ಅಪಿ ಅಕಾರ್ಯ ಶತಂ ಕೃತ್ವ ಭರ್ತವ್ಯ ಪುನರಬ್ರವೀತ್. ವೃದ್ಧರಾದ ತಂದೆ ತಾಯಿಗಳು ಚಿಕ್ಕ ಮಗು ಪತಿವ್ರತ ಹೆಂಡತಿ ಇದ್ದಾಗ ನೀನು ಅವರನ್ನು ಮಾಡಬಾರದ ನೂರಾರು ತಪ್ಪನ್ನಾದರೂ ಮಾಡಿ ಕಾಪಾಡು ಅಂತ ಹೇಳ್ತಾರೆ. ಇಲ್ಲಿ ಕಾಪಾಡು ಅಂತ ತಾತ್ಪರ್ಯ ತಪ್ಪನ್ನಾದರೂ ಮಾಡಿ ತಾತ್ಪರ್ಯ ಮಾಡು ಅಂತ ಹೇಳಿದ್ದಾರೆ. ಎಲ್ಲ ಎಷ್ಟೋ ಸತ್ತ ಹಾಗೆ ಅರ್ಥ ಮಾಡಿ, ಸಾವಿರ ಸುರುಳು ಹೇಳಾರು ಒಂದು ಮದುವೆ ಮಾಡು ಅಂತ ಹೇಳಿದ್ರೆ ಸುರುಳು ಹೇಳೇ ಮದುವೆ ಮಾಡಬೇಕು, ಅದು ಸಾವಿರನೇ ಆಗಬೇಕು, ಹಾಗೆಲ್ಲ ಅರ್ಥ ಅಲ್ಲ. ಅದಕ್ಕೆ ಅದು ಉದ್ದೇಶ ಮದುವೆ ಒಳ್ಳೆ ಕೆಲಸ ಮಾಡುವಂತ ಅಷ್ಟೇ ಅರ್ಥ. ಇತಿ ಜ್ಞೇಯಂ. ಅದಕ್ಕೆ ಆಚಾರ್ಯ ಹೇಳಿದ್ರು ಇದು ಸ್ತುತಿ ಅಷ್ಟೇ, ಅನ್ಯಥಾ ಕಥಮ ಅಸಮರ್ಥೋಸಿ ಇತ್ಯುಚ್ಚೇತ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗ ಹೇಳಿದ್ದಾನಾಗಲೇ. ಈಗ ಕರ್ಮ ಸನ್ಯಾಸಕ್ಕೆ ಕರ್ಮ ದೊಡ್ಡದು ಅಂತ ಹೇಳಿದ ಮೇಲೆ ಕರ್ಮದಲ್ಲೇ ಭಾರಿ ದೊಡ್ಡದು ಧ್ಯಾನ ಅಂದಮೇಲೆ ಅದಕ್ಕಿಂತ ಬರೀ ಫಲತೆ ಹೇಗೆ ದೊಡ್ಡದಾಗತ್ತೆ? ಆಗಲ್ಲ. ಸರ್ವಾಧಿಕಂ ಧ್ಯಾನ ಉದಾಹರಂತಿ ಧ್ಯಾನಾಧಿಕೇ ಜ್ಞಾನ ಭಕ್ತಿ ಪರಾತ್ಮನ್ ಕರ್ಮಫಲಾಕಾಂಕ್ಷಮಥೋ ವಿರಾಗ ತ್ಯಾಗಶ್ಚನ ಜ್ಞಾನ ಕಲಾಫಲಾರ್ಹ ಇತಿ ಕಾಷಾಯಣ ಶಾಖಾಯ. ಸರ್ವಾಧಿಕಂ ಧ್ಯಾನ ಉದಾಹರಂತಿ, ಧ್ಯಾನವನ್ನು ಸರ್ವಾಧಿಕ ಅಂತ ಹೇಳಿಬಿಟ್ಟಿದ್ದಾರೆ. ಧ್ಯಾನಾಧಿಕೇ ಜ್ಞಾನಭಕ್ತಿ ಪರಾತ್ಮ, ಧ್ಯಾನಕ್ಕಿಂತ ದೊಡ್ಡದು ಅಂದರೆ ಜ್ಞಾನಭಕ್ತಿಗಳೇ. ಜ್ಞಾನ ಅಂದರೆ ಅಪರೋಕ್ಷ ಜ್ಞಾನ ಮತ್ತು ಭಕ್ತಿ, ಅದಕ್ಕಿಂತ ದೊಡ್ಡದು. ಕರ್ಮ ಫಲ ಆಕಾಂಕ್ಷಂ ಅಥೋ, ಕರ್ಮ ಫಲವನ್ನು ಬಿಡೋದು ಅನಂತರ ಸ್ಥೇಜ ಹೊರತು ಮೊದಲಿಂದ ಅಲ್ಲ. ಕರ್ಮ ಅಫಲಾಕಾಂಕ್ಷ. ಅಲ್ಲ ಅಲ್ಲ ಅಲ್ಲ, ಧ್ಯಾನಕ್ಕಿಂತ ಕರ್ಮಫಲ ದೊಡ್ಡದು ಅಂದರೆ ಅರ್ಥ ಇದ್ದೇ ಇದೆ. ಧ್ಯಾನ ಬಂದು ಎಷ್ಟು ಧ್ಯಾನ ಮಾಡಿದಾಗ ಸಿದ್ಧಿ ಬರಲಿಕ್ಕೆ ಶುರುವಾಗುತ್ತೆ ಬಿಡಬೇಕು ಅಂತ ಎಂದು ಹೇಳಿಬಿಟ್ಟಿದ್ದಾರೆ. ಧ್ಯಾನದ ಕರ್ಮ ಧ್ಯಾನದ ಕರ್ಮ ಫಲ ಏನಿದೆಯಲ್ಲ ಆ ಕರ್ಮಫಲ ತ್ಯಾಗ ಅಂತ ಒಂದರ್ಥ. ಇನ್ನೊಂದರ್ಥ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗ ಮಾಡು ಅಂತ ಕೇಳಿದರೆ